इमां प्रसुप्तां संजीवयत्यखिल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुनः यस्माद् ब्रह्मेन्द्र रुद्रादि देवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं वनिगृन्दति वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा हराय भजकानिष्ठहराय पुरवैरिणे भवाय भवते भूयात् शिवाय शिरसा नमः उमेशाद्यासुरावोहुं गिडे चेतोऽभिमानिनः यूयं सर्वे प्रकुरुता मनो मे मध्वभावकम् श्रीमध्वः कल्पवृक्षस्तु जयार्यः कामसुस्मृतः चिन्तामणिस्तु व्यासार्यः मुनित्रयमुदाहृतम् वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम श्रीगुरुभ्यो नमः हरिः ओम् धर्मक्षेत्रे कुरुक्षेत्रे समवेता युयोत्सवः मामकाः पाण्डवाश्चैव किमकुर्वत सञ्जय देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते गुणगणनिलयं पतिं रमायाः जगदघदहनञ्च वासवी सूनुं मुनिकुलतिलकञ्च पूर्णबोधं गुरुमपि परमं गुरुञ्च मे वन्दे लक्ष्मीनारायणं नत्वा पूर्णबोधान् गुरूनपि कुर्मश्रीकृष्णगीतायाः भाष्याद्युक्तार्थसङ्ग्रहम् ಪರಮಪವಿತ್ರವಾದ ಶ್ರೀಮದ್ಭಗವದ್ಗೀತೆಯನ್ನು ಭಗವಂತನಾದ ಕೃಷ್ಣ ಅರ್ಜುನನಿಗೆ ಯಾವ ರೀತಿ ಉಪದೇಶ ಮಾಡ್ತಾ ಇದ್ದಾನೆ ಅನ್ನೋ ವಿಚಾರವನ್ನು ಮಹಾಭಾರತದ ಭೀಷ್ಮಪರ್ವದಲ್ಲಿ ಸ್ವತಃ ವೇದವ್ಯಾಸ ದೇವರು ನಿರೂಪಣೆ ಮಾಡಿದ್ದಾರೆ. ಅಂಥ ಭಗವದ್ಗೀತೆಯನ್ನು ಈಗಾಗಲೇ ಇದು ಮೂರನೇ ಸಲ ನೋಡ್ತಾ ಇರೋದು ನಾವು. ಇಂಥ ಭಗವದ್ಗೀತೆಯಲ್ಲಿ ಎಷ್ಟು ವಿಶಿಷ್ಟವಾಗಿರತಕ್ಕಂತಹ ನಮ್ಮ ನಿತ್ಯ ಜೀವನಕ್ಕೆ ಬೇಕಾದಂತಹ ನಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಎಚ್ಚರಿಸತಕ್ಕಂತಹ ವಿಚಾರಗಳು ಓತಪ್ರೋತವಾಗಿ ಹೇಗೆ ತುಂಬಿವೆ ಎಂಬುದನ್ನು ನೋಡ್ತಾ ಇದ್ದೇವೆ. ಮಹಾಭಾರತದಲ್ಲಿ ಇನ್ನೇನು ಯುದ್ಧ ಪ್ರಾರಂಭವಾಗಬೇಕು ಅಂತಕ್ಕಂಥ ವಿಶಿಷ್ಟ ಸನ್ನಿವೇಶದಲ್ಲಿ ಅರ್ಜುನ ಕೃಷ್ಣನನ್ನು ಪ್ರಾರ್ಥನೆ ಮಾಡಿದ. ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ, ಎರಡೂ ಸೇನೆಗಳ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸು ಅಂತ ಹೇಳಿ ಕೃಷ್ಣನನ್ನು ಪ್ರಾರ್ಥನೆ ಮಾಡಿದ. ಭಗವಂತನಾದ ಶ್ರೀಕೃಷ್ಣ ಅರ್ಜುನನ ಪ್ರಾರ್ಥನೆಗೆ ತಕ್ಕಂತೆ ಎರಡೂ ಸೇನೆಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸಿ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ, ಇಲ್ಲಿ ನೆರೆದಿರತಕ್ಕಂತಹ ಕೌರವರನ್ನು ನೋಡು ಅಂತ ಹೇಳಿ ತೋರಿಸಿದ. ಅರ್ಜುನ ನೋಡಿದ, ವಿಶೇಷವಾದಂಥ ಒಂದು ಕೃಪೆಗೆ ಒಳಗಾದ, ಬಹಳಷ್ಟು ವ್ಯಥೆಪಟ್ಟ. ಎಲ್ಲ ಸೇರಿರ್ತಕ್ಕಂಥವರೆಲ್ಲ ಬಂಧುಗಳೇ, ತಾನ್ ಸಮೀಕ್ಷ ಸಕೌಂತೆಯ ಸರ್ವಾನ್ ಬಂಧೂನ್ ಅವಸ್ಥಿತಾನ್, ಎರಡೂ ಕಡೆ ಸಹ ಬಂಧು ಬಾಂಧವರೇ ಸೇರಿದ್ದಾರೆ. ಇಲ್ಲಿ ಯಾರ ಸೋಲು ಯಾರ ಗೆಲುವು ಅಂದರೂ ಕೂಡ ಸಾವು ಮಾತ್ರ ಬಂಧುಗಳದೇ ಆಗಿರುತ್ತೆ ಅನ್ನೋದನ್ನು ಕಂಡ ಅರ್ಜುನ ಅತ್ಯಂತ ಹೆಚ್ಚಿನ ವಿಷಾದಕ್ಕೊಳಗಾಗ್ತಾ ಇದ್ದ. ಅರ್ಜುನನಿಗಾದಂಥ ಒಟ್ಟು ಪರಿಣಾಮವನ್ನು ವಿಷಾದ ಅನ್ನೋ ಪದದಿಂದ ಸೂಚಿಸಿದ್ದ. ಆದ್ದರಿಂದನೇ ಅಧ್ಯಾಯಕ್ಕೆ ವಿಷಾದ ಯೋಗ ಅಂತಾನೆ ಹೆಸರು. ಅರ್ಜುನ ವಿಷಾದ ಯೋಗ ಅಂತಾನೆ ಕರೆದಿದ್ದಾರೆ. ಅರ್ಜುನ ವಿಷಾದಕ್ಕೊಳಗಾಗ್ತಾ ಇದ್ದಾನೆ. ವಿಷಾದ ಎಷ್ಟು ವಿಚಿತ್ರವಾದಂಥ ಒಂದು ವಸ್ತು ಅಂದರೆ, ವಿಷಕ್ಕಿಂತ ವಿಷಾದ ಕೆಟ್ಟದು ಅಂತ ಹೇಳ್ತಾರೆ. ವಿಷಕ್ಕಿಂತ ವಿಷಾದ ಕೆಟ್ಟದ್ದು. ವಿಷ ದೇಹವನ್ನು ನಾಶ ಮಾಡಿದರೆ ವಿಷಾದ ನಮ್ಮ ಚೈತನ್ಯವನ್ನೇ ಕುಗ್ಗಿಸಿಬಿಡುತ್ತೆ ಅಂತ ಹೇಳ್ತಾರೆ. ಅದೇ ಮಾತ್ರ ಸಂಸ್ಕೃತದಲ್ಲಿ ಹೇಳ್ತಾರೆ, ಚಿತಾ ದಹತಿ ನಿರ್ದೇಹಂ ಚಿಂತಾ ದಹತಿ ದೇಹಿನಂ ಅಂತ ಹೇಳ್ತಾರೆ. ಯಾವಾಗಲೂ ಕೂಡ ಚಿತೆ ಮತ್ತು ಚಿಂತೆ ಎರಡರಲ್ಲಿ ಯಾವುದು ಹೆಚ್ಚು ಅಪಾಯಕರ? ಚಿತೆ ಮತ್ತು ಚಿಂತೆ ಎರಡರಲ್ಲಿ ಯಾವುದು ಹೆಚ್ಚು ಅಪಾಯಕರ ಅಂದರೆ ಹೇಳ್ತಾರೆ, ಚಿತೆ ಎಷ್ಟೋ ವಾಸಿ ಅದು ಬರೀ ಬಾಡಿ ಮಾತ್ರ ಸುಡುತ್ತೆ ಅಂತ ಹೇಳ್ತಾರೆ. ನಿರ್ದೇಹವಿಲ್ಲದ ಜೀವವಿಲ್ಲದ ಬರೀ ದೇಹವನ್ನು ಮಾತ್ರ ಅದು ಸುಡುತ್ತೆ. ಚಿಂತಾ ದಹತಿ ದೇಹಿನಂ, ಚಿಂತೆ ಬದುಕಿರ್ತಕ್ಕಂಥ ವ್ಯಕ್ತಿನೇ ಕೊಲ್ಲುತ್ತೆ. ಚಿತೆ ಎಷ್ಟೋ ವಾಸಿ ಚಿಂತೆಗಿಂತ ಮೇಲ್ನೋಟಕ್ಕೊಂದು ಸೊನ್ನೆ ಮಾತ್ರ ವ್ಯತ್ಯಾಸ ಇದೆ ಅಷ್ಟೇ. ಸೊನ್ನೆ ಮಾತ್ರ ವ್ಯತ್ಯಾಸ ಅಂದರೆ ಏನು ವ್ಯತ್ಯಾಸ ಇಲ್ಲ ಅಂಬ ಕಾಣುತ್ತೆ ಅಷ್ಟೆ. ಚಿತ ಮತ್ತು ಚಿಂತ ಅನ್ನೋದ್ರ ಬಗ್ಗೆ ಬರೀ ಸೊನ್ನೆ ಮಾತ್ರ ವ್ಯತ್ಯಾಸ ಇದ್ದ ಕಾಣುತ್ತೆ. ಆದರೆ ಪರಿಣಾಮದಲ್ಲಿ ಮಾತ್ರ ಚಿತೆ ಎಷ್ಟೋ ವಾಸಿ ಅಂತ ಹೇಳಿಬಿಡ್ತಾರೆ. ಚಿತೆ ಎಷ್ಟೋ ವಾಸಿ ಚಿಂತೆಗಿಂತ ಅನ್ನೋದು ಆ ಮಾತಿನ ಅರ್ಥ. ಅರ್ಜುನಿಗಾದ ವಿಷಾದ ಎಲ್ಲರ ವಿಷಾದಕ್ಕೊಂದು ಸಂಕೇತ. ಅರ್ಥ ಏನು ಅಂದರೆ, ವಿಷಾದಕ್ಕೊಳಗಾದ ವ್ಯಕ್ತಿ ಎಷ್ಟು ಭಯಂಕರವಾದಂಥ ದುರ್ದೆಶೆಯನ್ನು ಕಾಣ್ತಾನೆ. ವಿಷಾದಕ್ಕೊಳಗಾದ ವ್ಯಕ್ತಿ ವಿಚಿತ್ರವಾದ ದುರ್ದೆಶೆಗೊಳಗಾಗ್ತಾನೆ. ಅರ್ಜುನ ಹೇಳಿಕೊಂಡ, ಕೃಷ್ಣ ನೋಡು ನನಗೇನೇನಾಗ್ತಾ ಇದೆ ಅಂತ ಹೇಳ್ತಾ, ಗಾಂಡೀವಂ ಶ್ರಂಸತೆ ಹಸ್ತಾತ್ ತ್ವಕ್ಕೈವ ಪರಿದಹ್ಯತೆ. ಗಾಂಡೀವ ಜಾರಿ ಬಿಡ್ತಾ ಇದೆ, ಚರ್ಮ ಸುಟ್ಟು ಹೋಗ್ತಾ ಇದೆ, ನಚಶಕ್ನೋಮ್ ವ್ಯವಸ್ಥಾತು ನಾನು ನಿಲ್ಲಲಿಕ್ಕೆ ಆಗ್ತಾ ಇಲ್ಲ, ಎಲ್ಲ ಮನೋವಿಕಾರ ಹೇಳ್ಕೊಡ್ತಾ ಇದ್ದ. ಅರ್ಜುನನಂಥ ಮಹಾವೀರನಿಗೆ ವಿಷಾದ ಇಂಥ ಪರಿಣಾಮ ಉಂಟು ಮಾಡಿದೆ. ಎಷ್ಟೋ ಜನ ವಿಷಾದಕ್ಕೊಳಗಾದವರು ಆತ್ಮಹತ್ಯೆನೇ ಮಾಡ್ಕೊಂಡ್ಬಿಡ್ತಾರೆ, ಸತ್ಯ ಹೋಗಿಬಿಡ್ತಾರೆ. ಅದು ಅರ್ಥ ಮಾಡಿಕೊಂಡ್ರೆ ಭಯಂಕರವಾದಂತಹ ಒಂದು ವಿಷಾದದ ದುಷ್ಪರಿಣಾಮವನ್ನು ವರ್ಣನೆ ಮಾಡ್ತಾ ಇದ್ದ. ಸಾಮಾನ್ಯವಾಗಿ ನಮಗೆ ಅರ್ಜುನನಿಗೆ ಅವತ್ತು ಒಂದು ದಿವಸ ಆದರೆ ನಮಗೆ ದಿವಸಕ್ಕೆ ಎಷ್ಟೋ ಬಾರಿ ಆಗ್ತಾ ಇದೆ, ಬಸ್ ಮಿಸ್ ಆದರೆ ವಿಷಾದ ಆಗುತ್ತೆ ಎಷ್ಟೋ ಸಲ, ಅಯ್ಯೋ ಈ ಬಸ್ ಮಿಸ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಯಾವುದೋ ಒಂದು ಪ್ರಸಂಗ ದಿನ ಬೆಳಗಾದರೆ ಆ ವಿಷಾದದ ಮಧ್ಯೆ ಬದುಕ್ತಾ ಇರ್ತೇವೆ ನಾವು. ಭಗವದ್ಗೀತೆ ಹೊರಟಿದ್ದು ಅರ್ಜುನನ ವಿಷಾದವನ್ನು ಪರಿಹಾರ ಮಾಡಲಿಕ್ಕೆ ಅಂದರೆ, ಅದರ ಅರ್ಥ ಎಲ್ಲರ ವಿಷಾದವನ್ನು ಪರಿಹಾರ ಮಾಡಲಿಕ್ಕೆ ಭಗವದ್ಗೀತೆ ಹೊರಟಿರೋ. ವಿಷಾದಗ್ರಸ್ತನಾದವನಿಗೆ ವಿಷಾದಿಗಳಿಂದ ಕೂಡಿದವನಿಗೆ ಔಷಧಿಯನ್ನು ಕೊಡಬಹುದು, ಆದರೆ ವಿಷಾದಗ್ರಸ್ತನಾದವನಿಗೆ ಉಪದೇಶದ ಹೊರತು ಮತ್ತೊಂದು ಪರಿಹಾರ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ವಿಷಾದಗ್ರಸ್ತನಾದವನಿಗೆ ಉಪದೇಶದ ಹೊರತು ಬೇರೆ ಯಾವ ಪರಿಹಾರವೂ ಕೂಡ ಶಾಶ್ವತ ಪರಿಹಾರವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಯಾವುದೋ ಉಪದೇಶವಾದರೆ ಪ್ರಯೋಜನ ಇಲ್ಲ, ಅದು ಭಗವಂತನದೇ ಉಪದೇಶವಾಗಬೇಕು. ಭಗವಂತನ ಉಪದೇಶದಿಂದನೇ ವಿಷಾದದ ಪರಿಹಾರ ಅನ್ನೋ ಮುನ್ಸೂಚನೆಯನ್ನೆಲ್ಲ ಇಲ್ಲಿ ಕೊಟ್ಟು ಹೇಳ್ತಾ ಇದ್ದಾರೆ. ಅರ್ಜುನ ವಿಷಾದಗ್ರಸ್ತನಾದ, ವಿಷಾದವನ್ನು ಭಗವಂತನ ಮುಂದೆ ತೋಡಿಕೊಂಡ. ಇದು ಇನ್ನೊಂದು ಮಾತು. ಇನ್ನೂ ಎಷ್ಟೋ ಜನ ಪ್ರಶ್ನೆ ಕೇಳ್ತಾ ಇರ್ತಾರೆ, ನಾವು ವಿಷ್ಣು ಸಹಸ್ರನಾಮ ಯಾತಕ್ಕೆ ಹೇಳಬೇಕು, ವಾಯುಸ್ತುತಿ ಯಾತಕ್ಕೆ ಹೇಳಬೇಕು, ಕೃಷ್ಣಾಷ್ಟೋತ್ರ ಶತನಾಮ ಸ್ತೋತ್ರ ಯಾತಕ್ಕೆ ಹೇಳಬೇಕು, ಒಟ್ಟು ದೇವತಾಸ್ತುತಿ ಯಾತಕ್ಕೆ ಹೇಳಬೇಕು, ತುಂಬ ಜನದ ಪ್ರಶ್ನೆ. ಅದಕ್ಕಿದೆ ಉತ್ತರ. ಅರ್ಜುನೊಬ್ಬರು ವಿಷಾದಗ್ರಸ್ತನಾಗಿ ಕೂತಿದ್ರೆ ಏನು ಕೆಲಸ ಆಗ್ತಿರಲಿಲ್ಲ, ಕೃಷ್ಣನ ಮುಂದೆ ಹೇಳ್ಕೊಂಡ, ಆಗ ಅದಕ್ಕೆ ಪರಿಹಾರ ಸಿಗ್ತಾ ಇದೆ. ಸ್ತೋತ್ರ ಅಂದರೆ ಅದೇನೆ, ದೇವರ ಮುಂದೆ ಹೇಳ್ಕೊತೇವಲ್ಲ ನಮ್ಮ ದುಃಖವನ್ನು, ಅದಕ್ಕೇನೆ ಸ್ತೋತ್ರ ಅಂತ ಕರೆಯೋದು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಸ್ತೋತ್ರದ ಪ್ರಯೋಜನವನ್ನು ನಾನು ಕಾಣ್ತಾ ಇದ್ದೇನೆ. ಅರ್ಜುನ ಹೇಳಿದ್ದೇನು, ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಅಂತ ಹೇಳಿದ. ಇನ್ನೋ ರಾಜ್ಯೇನ ಗೋವಿಂದ. ಅದೇ ರೀತಿಯಲ್ಲಿ ಕೃಷ್ಣ, ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಶಂಕರ, ಎಲ್ಲ ಕೃಷ್ಣ ಹೆಸರು ಹೇಳ್ತಾ ಬರ್ತಾ ಇದ್ದ. ಭಗವಂತನ ನಾಮಾವಳಿಯ ಸ್ಮರಣೆ ಮಾಡ್ತಾ ಮಾಡ್ತಾ ಆತನ ಮುಂದೆ ಹೇಳ್ತಾ ಇರೋದ್ರಿಂದ ಆತನ ಕೃಪೆಗೆ ಪಾತ್ರನಾಗಿ ಅರ್ಜುನ ತನ್ನ ಮನೋವ್ಯಥೆಯನ್ನು ಕಳ್ಕೊಳ್ತಾ ಇದ್ದ. ಅಂದರೆ ಸ್ತೋತ್ರ ಹೇಳಿದಾಗ ಮನಸ್ಸಿನ ಸಮಾಧಾನವಾಗುತ್ತೆ ಅಂತ ಹೇಳ್ತೇವಲ್ಲ, ಅದಕ್ಕಿದೇ ಕಾರಣ. ತುಂಬ ಜನ ಮನಸ್ಸಿಗೆ ನೋವು ಅಂತ ಬಂದಾಗ ನೀವು ಸ್ತೋತ್ರ ಹೇಳಿಬಿಡಿ, ವಿಷ್ಣುಸಹಸ್ರನಾಮ ಹೇಳಿಬಿಡಿ ಅಂತ ಹೇಳಿದ ತಕ್ಷಣ ಅವ್ರಿಗೆ ಅರ್ಥ ಆಗುತ್ತೋ ಬಿಡುತ್ತೋ, ಸುಮ್ಮನೆ ಹೇಳ್ತಾ ಹೋದ್ರೆ ಏನೋ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಅರ್ಜುನ ದೊಡ್ಡ ವ್ಯಕ್ತಿ, ಭಗವಂತ ಕಣ್ಣಿಗೆ ಕಾಣಿಸಿಕೊಂಡೇ ಮಾತಾಡಿದ. ಅರ್ಜುನನ ಅರ್ಹತೆ ತುಂಬ ದೊಡ್ಡದಾದ್ದರಿಂದ ಆತನ ಕಣ್ಣಿಗೆ ಕಾಣಿಸಿಕೊಂಡು ಉದ್ದೇಶವನ್ನು ಮಾಡಿದ. ನಾವು ಅಂಥವರಲ್ಲ, ಆದ್ದರಿಂದ ಸ್ತೋತ್ರ ಹೇಳ್ತಿರ್ಬೇಕಾದ್ರೆ ಭಗವಂತನ ಒಳಗಿಂದೇ ನಮಗೆ ಸಮಾಧಾನ ಕೊಟ್ಟುಬಿಡ್ತಾನೆ. ಹಾಗೆ ಎದುರಿಗೆ ಕಂಡ ಸಮಾಧಾನ ಕೊಡೋದಲ್ಲ, ಮನಸ್ಸಿಗೇನೋ ನೆಮ್ಮದಿ ಸಿಗುತ್ತೆ. ತುಂಬ ಜನ ಅನುಭವಿಸ್ತಾರೆ ಅದನ್ನು. ಇಂಥ ತುಂಬ ನೋವಿದ್ದ ಮನುಷ್ಯ ವಿಷ್ಣು ಸಹಸ್ರನಾಮಾದಿಗಳನ್ನು ಹೇಳಿದಾಗ ಮನಸ್ಸಿಗೆ ನೆಮ್ಮದಿ ಅನುಭವಿಸೋದನ್ನು ನಾವು ಕಂಡಿದ್ದೇವೆ. ಆ ಫಲಶ್ರುತಿಯಲ್ಲಿ ಹೇಳೇ ಬಿಡ್ತಾರೆ, ರೋಗಾರ್ಥೋ ಮುಚ್ಚತೆ ರೋಗಾತ್ ಬದ್ಧೋ ಮುಚ್ಚೇತ ಬಂಧನಾತ್. ಇದೆಲ್ಲ ವಿಷ್ಣು ಸಹಸ್ರನಾಮದಲ್ಲೇ ಬಂದಿರೋ ಮಾತುಗಳು. ಅಂದರೆ ನಮಗೆ ಸ್ತೋತ್ರದಿಂದ ಏನು ಪ್ರಯೋಜನ ಅಂತ ಹೇಳೋ ಒಳ್ಳೆಯ ಪ್ರಶ್ನೆಗೆ ಇಲ್ಲಿ ಅಷ್ಟೇ ಶ್ರೇಷ್ಠವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅರ್ಜುನ ಮಾಡಿದ ಭಗವಂತನ ನಾಮದ ಉಚ್ಚಾರಣೆ ಆತನನ್ನು ಎಷ್ಟು ಶ್ರೇಷ್ಠವಾದ ಮಟ್ಟದೊಳಗೆ ಮನಸ್ಸಿಗೆ ನೆಮ್ಮದಿ ತಂದುಕೊಡ್ತಾ ಇದೆ ಅಂತ ಹೇಳೋದಕ್ಕೆ ಸಾಕ್ಷಿ. ಈ ದೃಷ್ಟಿಯಲ್ಲಿ ಭಗವಂತನನ್ನ ಅರ್ಜುನ ಪ್ರಾರ್ಥನೆ ಮಾಡಿದ. ಅಲ್ಲಿ ಒಂದು ಸ್ವಾರಸ್ಯ ಇದೆ. ಅರ್ಜುನ ಏನೇನು ಕೃಷ್ಣನ ಹೆಸರನ್ನು ಹೇಳ್ತಾನೆ ಅದನ್ನು ಅರ್ಥ ಮಾಡ್ಕೊಂಡು ಹೇಳ್ತಾನೆ ಎಂಬುದು ವಿಶೇಷ. ಅರ್ಥ ಮಾಡ್ಕೊಂಡು ಹೇಳ್ತಾ ಇದ್ದಾನೆ, ಯಾಂತ್ರಿಕವಾಗಿ ಹೇಳ್ತಾ ಇಲ್ಲ. ಕೃಷ್ಣ, ಗೋವಿಂದ, ಅಚ್ಯುತ, ಒಂದು ಮಾತುಗಳ ಹಿನ್ನೆಲೆಯಲ್ಲ ಆತನ ಮನಸ್ಸು ಸ್ಪಷ್ಟವಾದಂತಹ ಆ ನಾಮದ ಅರ್ಥದ ಚಿಂತನೆ ಮಾಡ್ತಾ ಇದ್ದಾನೆ. ಆಗ ಅದಕ್ಕೆ ಒಳ್ಳೆಯ ಪರಿಣಾಮ ಉಂಟಾಗ್ತಾ ಇದೆ. ಆದ್ದರಿಂದ ನಾವು ಎರಡು ವಿಷಯ ತಿಳ್ಕೊಂಡಂತೆ ಆಯಿತು. ಸ್ತೋತ್ರವನ್ನು, ಭಗವಂತನ ಸ್ತೋತ್ರ, ಭಗವದ್ಭಕ್ತರ ಸ್ತೋತ್ರ ಮೊದಲಾದವುಗಳನ್ನು ಕಾಲಕಾಲಕ್ಕೆ ಹೇಳೋದು, ಸಾಧ್ಯವಾದಷ್ಟು ಅವುಗಳನ್ನು ಅರ್ಥ ಮಾಡಿಕೊಳ್ಳೋದು, ಈಗ ಎರಡೂ ಸೇರಿದಾಗ ಭಗವದ್ಗೀತೆಯಂಥ ಶ್ರೇಷ್ಠವಾದ ಪ್ರಯೋಜನವನ್ನು ಅರ್ಜುನ ಪಡೆದ ಹಾಗೆ ನಮ್ಮ ಯೋಗ್ಯತೆಗೆ ತಕ್ಕಂಥ ಪರಿಹಾರವನ್ನು ನಾವು ಪಡೆದೇ ಪಡಿತೇವೆ. ಅರ್ಜುನ ತನ್ನ ಮನಸ್ಸಿಗಾದ ವ್ಯಥೆಯನ್ನು ಬಹಳ ಸ್ಪಷ್ಟವಾಗಿ ನಿರೂಪಿಸ್ತಾನೆ. ಇದು ಅರ್ಜುನನ ಮತ್ತೊಂದು ಯಶಸ್ಸಿ. ತುಂಬ ಜನಕ್ಕೆ ಉತ್ತರ ಸರಿಯಾಗಿ ಸಿಗದಿರೋದಕ್ಕೆ ಕಾರಣ ಅವರ ಪ್ರಶ್ನೆನೇ ಸರಿಯಾಗಿ ಕೇಳೋದಿಲ್ಲ. ಆದ್ದರಿಂದ ಸರಿಯಾದ ಪ್ರಶ್ನೆಗೆ ಅಷ್ಟೇ ಸರಿಯಾದ ಉತ್ತರ ಸಿಕ್ಕೋದು. ತುಂಬ ಜನಗಳು ಅಂಗಡಿ ಹೋಗ್ತಾನೆ, ಏನೋ ಕೇಳ್ತಾರೆ, ಸರಿಯಾಗಿ ಕೇಳಿ ಮೊದಲು ಕೊಡ್ಲಿಕ್ಕೆ ಅಂತ ಹೇಳ್ತಾರೆ. ಎಷ್ಟೋ ಸರ್ತ ಹೋಗ್ತಾನೆ ವಾಪಸ್ ಬರ್ತಾನೆ ಆಮೇಲೆ, ಇದು ಬೇಡಂತೆ, ನೀವು ಕೇಳಿದ್ದು ಕೊಟ್ಟೆ ಅಂತ ಹೇಳ್ತಾನೆ. ನೀವು ಕೇಳಿದ್ದು ಕೊಟ್ಟೆ, ಇದನ್ನೇ ಕೇಳಿದೆ ಅದನ್ನೇ ಕೊಡ್ತಿದ್ದೆ ನಾನೀಗ ಅಂತ ಹೇಳ್ತಾರೆ. ಅಂದರೆ ಎಷ್ಟೋ ಜನ ಇವತ್ತು ಅಂಗಡಿ ಹೋಗಿ ವ್ಯಾಪಾರ ಮಾಡಿಕೊಂಡು ಬರೋದು ಸಾಮಾನ್ಯವೇನೋ ಅಲ್ಲ. ಅದು ಅದನ್ನು ಒಳ್ಳೆ ನಿಪುಣನಾದ ವ್ಯಕ್ತಿಯಷ್ಟೇ ಸರಿಯಾಗಿ ಮಾಡಬಲ್ಲ. ಅದೇ ರೀತಿ ರೋಗಿಗಳು, ಎಷ್ಟೋ ಜನ ರೋಗಿಗಳಿಗೆ ಒಳ್ಳೆ ಔಷಧಿ ಸಿಗದೆ ಹೋಗೋದಕ್ಕೆ ಕಾರಣ ರೋಗವನ್ನು ಸರಿಯಾಗಿ ಹೇಳ್ಕೊಳ್ಳದಿರೋದು ಒಂದು ಕಾರಣ ಆಗುತ್ತೆ. ಇವತ್ತು ಅರ್ಜುನ ತನ್ನ ಮನೋವ್ಯಥೆಯನ್ನು ಅಷ್ಟೇ ಸ್ಪಷ್ಟವಾಗಿ ಭಗವಂತನ ಮುಂದೆ ಬಿಚ್ಚಿಡ್ತಾ ಇದ್ದಾನೆ. ನಚಸ್ಯಕ್ನೋಮ್ಯವಸ್ಥಾತುಂ ಭ್ರಮತೀವಚಮೇ ಮನಃ, ನಿಲ್ಲದಕ್ಕೆ ನನಗಾಗ್ತಾ ಇಲ್ಲ, ಮನಸ್ಸೆಲ್ಲ ಭ್ರಮೆಗೊಳಗಾಗಿದೆ, ಮಂಕು ಕವಿದಿದೆ ಅಂತ ಹೇಳಿದ. ಪತ್ತನಿಗೇನು ಬೇಕು ಅಂಬುದನ್ನು ಸ್ಪಷ್ಟ ಹೇಳುತ್ತಾರೆ. ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ, ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನವಾ. ನನಗೇನು ಶ್ರೇಯಸ್ಸು ಕಾಣ್ತಾ ಇಲ್ಲ ಕೃಷ್ಣ, ಈ ಬಂಧುಗಳನ್ನು ಕೊಲ್ಲೋದು ಏನು ಶ್ರೇಯಸ್ಸು ಕಾಣ್ತಾ ಇಲ್ಲ ಅಂತ ಹೇಳಬೇಕಾದ್ರೆ ತನಗೆ ಬೇಕಾದದ್ದು ಶ್ರೇಯಸ್ಸು. ಯಾವುದೋ ಅಂಗಡಿಗೆ ಹೋಗ್ತಾರೆ, ಒಂದು ವಸ್ತು ಬೇಕಾಗಿದೆ, ವಸ್ತು ಅಲ್ಲಿ ಇಲ್ಲ ಅಂದಮೇಲೆ ನಾವು ಅಲ್ಲಿ ನಿಂತು ಪ್ರಯೋಜನ ಇಲ್ಲ. ವಸ್ತು ಅಲ್ಲಿ ಸಿಕ್ಕರೆ ತಾನೇ ನಿಲ್ಲಕ್ಕೆ ಸಾಧ್ಯ. ನನಗೆ ಬೇಕಾಗಿರೋದು ಶ್ರೇಯಸ್ಸು, ನಾವು ಬಂದಿರೋದು ಯುದ್ಧಕ್ಕೆ, ಯುದ್ಧದಿಂದ ಶ್ರೇಯಸ್ಸು ಸಿಗುತ್ತೆ ಅಂತ ನನಗೆ ಕಾಣಿಸ್ತಾ ಇಲ್ಲ, ಮತ್ತೆ ಯುದ್ಧ ಮಾಡಬೇಕು? ಇದು ಅರ್ಜುನ ಪ್ರಶ್ನೆ. ಇದು ಯಾವ ವಸ್ತು ಎಲ್ಲಿ ಸಿಕ್ಕೋದಿಲ್ಲ ಅಲ್ಲಿ ಮಾಡಿ ಏನು ಪ್ರಯೋಜನ? ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ, ಎಲ್ಲ ಹೇಳ್ಕೊತಾ ಬಂದ. ಭಗವಂತನ ಮುಂದೆ ಹೇಳಿದ, ಸ್ಪಷ್ಟವಾಗಿ ಹೇಳಿದ, ಭಕ್ತಿಯಿಂದ ಹೇಳಿದ, ಉತ್ತರ ಸಿಕ್ಕಬೇಕು ಅನ್ನೋ ದೀಕ್ಷೆ ಇಟ್ಕೊಂಡೇ ಹೇಳಿದ. ಎಷ್ಟೋ ಜನರ ಪ್ರಶ್ನೆಗಳಿಗೆ ಪ್ರಶ್ನೆ ಕೇಳಿದಷ್ಟೇ, ನಾ ಎಷ್ಟು ಮಹಾಬುದ್ಧಿವಂತ ಅಂತ ಕೇಳೋದು ಪ್ರಶ್ನೆ ಕೇಳ್ತಾರೆ ಹೊರತು ಅವ್ರ ಉತ್ತರ ಬೇಕಿರೋದಿಲ್ಲ. ಅಂಥವ್ರಿಗೆ ಉತ್ತರ ಕೊಡೋ ಪ್ರಯತ್ನನೇ ಮಾಡಬಾರ್ದು. ಅದಕ್ಕೆ ಮನುಸ್ಮೃತಿಯಲ್ಲಿ ಹೇಳ್ತಾರೆ, ನಾ ಪೃಷ್ಟ ಕಶ್ಯಚಿತ್ ಬ್ರೂಯಾತ್ ನಾಪಿ ಅನ್ಯಾಯೇನ ಪೃಚ್ಛತಃ. ಯಾರು ಕೇಳಿಲ್ಲ ಅವ್ರಿಗೆ ಉತ್ತರ ಕೊಡಬಾರದು, ಅಂದರೆ ಕೇಳದೇ ಇದ್ದವ್ರಿಗೆ ಉತ್ತರ ಕೊಡಬಾರದು, ಯಾಕೆಂದ್ರೆ ಉತ್ತರಕ್ಕೆ ಬೆಲೆ ಇಲ್ಲ ಆಗ. ಅದೇ ರೀತಿಯಲ್ಲಿ ಸರಿಯಾಗಿ ಕೇಳದೇ ಇದ್ದವ್ರಿಗೆ ಉತ್ತರ ಕೊಡಬಾರದು, ಆಗಲೂ ಬೆಲೆ ಇರೋದಿಲ್ಲ. ಅನ್ಯಾಯೇನ ಪೃಚ್ಛತಃ, ಕುಹಕದಿಂದ ಪ್ರಶ್ನೆ ಮಾಡಿದರೆ, ಬರೀ ತನ್ನ ಪಾಂಡಿತ್ಯ ತೋರಿಸಲಿಕ್ಕೆ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಕೊಟ್ಟು ಪ್ರಯೋಜನ ಇಲ್ಲ ಅಂತ ಹೇಳಿಬಿಡ್ತಾನೆ. ಅರ್ಜುನನ ಹಾಗಲ್ಲ, ತನಗೆ ಉತ್ತರ ಬೇಕೇ ಬೇಕು ಅನ್ನೋ ಹಠದಿಂದ ಪ್ರಶ್ನೆಯನ್ನು ಮಾಡ್ತಾನೆ. ಗಾಂಡೀವವನ್ನು, ಬತ್ತಳಿಕೆಗಳನ್ನು ರಥದ ಮಧ್ಯದಲ್ಲೇ ಹಾಕಿ ರಥೋಪಸ್ಥ ಉಪಾವಿಶತ್ ಕೂತು ಬಿಡ್ತಾನೆ. ಅಲ್ಲಿಗೆ ಅರ್ಜುನನ ವಿಷಾದದ ಒಂದು ಪರಿಣಾಮ ಏನಾಯಿತು ಅಂತ ಹೇಳ್ತಾ ಮೊದಲನೇ ಅಧ್ಯಾಯ ಮುಗಿಯಿತು. ಮುಂದೆ ಅರ್ಜುನನ ದುಃಖದ ಒಂದು ಪ್ರಮಾಣವನ್ನು ಅಪೂರ್ವವಾದ ಮಾತಿನಲ್ಲಿ ಹೇಳ್ತಾ ಎರಡನೇ ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ದಾರೆ. ತಂ ತಥಾ ಕೃಪಯಾಭಿಷ್ಟಂ ಅಶ್ರುಪೂರ್ ಆಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನಃ ಅಶ್ರುಪೂರ್ಣಾಕುಲೇಕ್ಷಣಂ. ಎರಡೂ ಕಣ್ಣುಗಳಲ್ಲಿ, ಅರ್ಜುನನ ಕಣ್ಣಲ್ಲಿ ನೀರು ತುಂಬಿ ಹೋಗಿದೆ ಅಂತ ಹೇಳುತ್ತಾರೆ. ಅರ್ಜುನನ ದುಃಖದ ಮಟ್ಟವನ್ನು ಊಹಿಸಬಹುದು ನಾವು. ಬರೀ ದುಃಖದಿಂದ ಕೇಳೋದು ಬೇರೆ, ಈ ಮಟ್ಟದ ದುಃಖದಲ್ಲಿ ಕೇಳೋದು ಬೇರೆ. ಅದಕ್ಕೆ ಅರ್ಜುನನಿಗೆ ಬಂದ ವಿಷಾದ ಆತನ ವ್ಯಕ್ತಿತ್ವವನ್ನು ಎಷ್ಟು ಕುಗ್ಗಿಸಿದೆ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಇತ್ತು. ಆ ಕಣ್ಣೀರು ಕಣ್ಣನ್ನು ಕಣದ ಮಾಡಿದೆ. ಅದಕ್ಕೆ ಕಾರಣವಾದ ದುಃಖ ಆತನ ಜ್ಞಾನದೃಷ್ಟಿಯನ್ನೇ ಮುಚ್ಚಿಬಿಟ್ಟಿದೆ. ಅಲ್ಲಿ ಆ ಈಕ್ಷಣ ಅಂದರೆ ಜ್ಞಾನ ಅಂತನೂ ಅರ್ಥ, ಕಣ್ಣು ಅಂತನೂ ಅರ್ಥ. ಹಿಂದೆ ನೋಡಿದ್ದೇವೆ ಅದನ್ನು. ಜ್ಞಾನ ಕಣ್ಣು ಅಂಬೋದಕ್ಕೆ ಎರಡು ಅರ್ಥ, ಕಣ್ಣು ಕೊಡಿ ಅಂತ ಹೇಳಿದಾಗ ಎರಡು ಅರ್ಥ. ಅದು ಕಣ್ಣು ಕೊಡಿ, ಹೊರಗಿನ ಕಣ್ಣು ಹೌದು, ಜ್ಞಾನದೃಷ್ಟಿನೂ ಹೌದು. ಆ ದೃಷ್ಟಿಯಲ್ಲಿ ಅರ್ಜುನನಿಗೆ ಎರಡೂ ಕೂಡ ಮಂಕಾಗಿತ್ತು. ಆಗ ಭಗವಂತ ಎರಡು ಮಾತಿನಲ್ಲಿ ಹೇಳಿದ, ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ನೈತತ್ವೈ ಉಪಪದ್ಯತೆ, ಹೀಗೆಲ್ಲ ಉಪದೇಶವನ್ನು ಮಾಡಿ ಯುದ್ಧ ಮಾಡಲೇಬೇಕು ಅಂತ ಹೇಳಿದಾಗ ಅರ್ಜುನ ಪ್ರಾರ್ಥನೆ ಮುಂದೆ ಇಟ್ಟ. ಅರ್ಜುನ ದೊಡ್ಡ ಪ್ರಾರ್ಥನೆ ಮಾಡ್ತಾನೆ. ಅಂದರೆ ಸ್ತೋತ್ರದ ಉತ್ಕಟವಾದಂಥ ಹಂತ ಇದು. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾ ಯಶ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ನಾನಿನ ಶಿಷ್ಯ ಮತ್ತು ಪ್ರಪನ್ನನಾದ ಶಿಷ್ಯ. ಶಿಷ್ಯ ಸರ್ವಾ ಪ್ರಪತ್ತಿಯಿಂದ ಸರ್ವಾತ್ಮನ ನಂಬುದು. ಸರ್ವಾತ್ಮನ ನಂಬಿರತಕ್ಕಂಥ ಶಿಷ್ಯ, ನನಗೆ ನೀನು ಆದೇಶವನ್ನು ಕೊಡು, ನಾನು ಏನು ಮಾಡಬೇಕೆಂಬುದನ್ನು ಹೇಳು, ನನಗೆ ಶ್ರೇಯಸ್ಸು ಏನು ಮಾಡಿದರೆ ಆಗತ್ತೆ ಎಂಬುದನ್ನು ತಿಳಿಸು ಅಂತ ಹೇಳಿ ಅಷ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾನೆ. ಇದು ಅರ್ಜುನನ ಅರ್ಹತೆಯ ಮುಖ್ಯವಾದ ಮತ್ತೊಂದು ಲಕ್ಷಣ. ಅಂದರೆ ಸಂಶಯ ಬರೋದು ಅರ್ಹತೆಯ ಒಂದು ಭಾಗ, ಅದನ್ನು ಸರಿಯಾದವರ ಮುಂದೆ ಕೇಳೋದು ಎರಡನೆಯ ಭಾಗ, ಅದನ್ನು ಸರಿಯಾದ ರೀತಿಯಲ್ಲಿ ಕೇಳೋದು ಮೂರನೆಯ ಭಾಗ. ಇವತ್ತು ಮೂರು ಇಲ್ಲದೆ ಹೋದ್ರೆ ಉತ್ತರ ಯಾರಿಗೆ ಸಿಗಬೇಕೀಗ? ಇವತ್ತು ಭಗವದ್ಗೀತೆ ಕೇಳಕ್ಕೆ ಬಂದ ವ್ಯಕ್ತಿಗೆ ಮೂರಲ್ಲಿ ಒಂದು ಇಲ್ಲದೆ ಹೋದ್ರೆ ಉತ್ತರ ಸಿಗೋ ಸಂಭವನೇ ಇಲ್ಲ. ಸ್ವಾಮ ಏನು ಬೇಕು ಅಂತ ಹೇಳಬೇಕು, ಅದನ್ನು ಕೊಳ್ಳೋ ಶಕ್ತಿ ಅವನಿಗಿರಬೇಕು, ಆಗ ಮಾತ್ರ ಅದಕ್ಕೆ ಬೆಲೆ ಬರೋದು. ಇಲ್ಲ ಹಾಗೇನು. ಅರ್ಜುನ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಹ ಯಶ್ರೇಯ ಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ. ನನಗೆ ಏನನ್ನು ಮಾಡಿದರೆ ಶ್ರೇಯಸ್ಸಾಗತ್ತೆ ಎಂಬುದನ್ನು ನಿಶ್ಚಿತವಾಗಿ ನನಗೆ ಹೇಳು. ಇವತ್ತು ಯಾರೇ ಪ್ರಶ್ನೆ ಕೇಳ್ತಕ್ಕಂಥವರಿಗೆಲ್ಲ ಅರ್ಜುನ ಬೆಳಕನ್ನು ತೋರಿಸಿದ ಭಾಗ ಇದು. ಶ್ರೇಯಸ್ಸಾಗಬೇಕು ಅಂತ ಪ್ರಶ್ನೆ ಕೇಳಿ, ನಿಶ್ಚಿತವಾದ ಶ್ರೇಯಸ್ಸಾಗಲೇಬೇಕು, ನಿಶ್ಚಿತವಾದ ಶ್ರೇಯಸ್ಸಾಗಬೇಕು. ನಾವು ಕೆಲವು ಪ್ರಶ್ನೆ ಯಾವಾಗ ಕೇಳ್ತೇವೆ, ಎಲ್ಲೋ ಕಾಡ ದಾರಿಯಲ್ಲಿ ಹೋಗ್ತಾ ಇರ್ತಾನೆ, ಅದು ಒಂಟಿಯಾಗಿ ಬೇರೆ ಹೋಗ್ತಾನೆ, ಅಲ್ಲಿ ಭಾರಿ ಅಪಾಯ ಇರುತ್ತೆ, ಅವಾಗ ವೆಹಿಕಲ್ ಹೇಗಿರಬೇಕು ಯೋಚನೆ ಮಾಡಿ. ಸ್ವಲ್ಪ ಸಂದೇಹ ಬಂದರೂ ವೆಹಿಕಲ್ ಉಪಯೋಗಿಸೋದಿಲ್ಲ, ಅದರ ಖಚಿತವಾಗಿ ಹೋಗುತ್ತಾನೆ, ಏನೋ ತೊಂದರೆ ಇಲ್ವಲ್ಲ, ರೀತಿ ಎಲ್ಲ ಸರಿಯಾಗಿದೆಯಲ್ಲ, ಯಾವ ಅಪಾಯಕ್ಕೆ ಅವಕಾಶ ಇದೆ, ಇಷ್ಟೆಲ್ಲ ಕೇಳ್ತಾರೆ. ಅದೇ ಡೇ ಟೈಮ್ ಆದರೆ ಸ್ವಲ್ಪ ಕ್ಯಾಶುವಲಿ ಕೇಳ್ಬೋದು, ಅಥವಾ ಬೇರೆ ಯಾವ ಒಂದು ವ್ಯವಸ್ಥೆ ಸಿಕ್ಕೋದಕ್ಕಾದರೆ ಯೋಚನೆ ಮಾಡದೇ ಇರಬಹುದು. ಬೇರೆ ದಾರಿನೇ ಇಲ್ಲ ಅಂತ ಹೇಳಿದಾಗ ಎಷ್ಟು ಕಳಕಳಿಯಿಂದ ಕೇಳ್ತಾನೆ, ಎಲ್ಲ ರೀತಿಯನ್ನು ಭದ್ರತೆ ಉಂಟಾನೆ ಅಂತ ಕೇಳ್ತಾನಲ್ಲ. ಹಾಗೆ ಇವತ್ತು ಮೋಕ್ಷ ಅಂತ ಹೇಳಿದರೆ ಈ ಕಾಡಿನ ದೃಷ್ಟಾಂತ ಕೊಟ್ಟಿದ್ದು ಶಾಸ್ತ್ರಗಳೇ ಕೊಟ್ಟ ದೃಷ್ಟಾಂತ. ಕಾಡಿನೊಳಗೆ ಒಬ್ಬ ಒಂಟಿಯಾಗಿ ಮಧ್ಯರಾತ್ರಿಯಲ್ಲಿ ಸಂಚರಿಸೋದೆಷ್ಟು ಅಪಾಯಕರ ಅಂತ ಗೊತ್ತಿದ್ರೆ ಈ ಸಂಸಾರದ ಪ್ರಯಾಣ ಅಷ್ಟೇ ಅಪಾಯಕರ ಅಂತ ಹೇಳ್ತಾರೆ. ಇಹಗಳು ಸಂಸಾರ ಕಾಂತಾರೆ ಅಲ್ಪ ಅಸ್ಥಿರ ಸುಖ ಕದ್ಯೋತಿಕಾಸು ದ್ಯೋತಮಾನಾಸ್ವಪಿ ಮನಃಪ್ರಸಾದಂ ಅನಾಸಾದಯತಾಂ ಸಂಸಾರಿಣಾಂ ಅಂತ ಹೇಳಬೇಕಾದ್ರೆ ಸಂಸಾರದ ಹಾದಿ ಕಾಡಿನ ಹಾದಿಗಿಂತ ಎಷ್ಟೋ ಕೆಟ್ಟದ್ದು ಅಂತ ಹೇಳಬೇಕು. ಕಾಡಿನ ಹಾದಿ ಕೊಡಿಸಿ ಅಷ್ಟು ಭಯಂಕರವೇ ಅಂತ ಹೇಳ್ಕೊ, ಅದಕ್ಕಿಂತ ಭಯಂಕರವಾದದ್ದು ಸತತವಾದ ಕತ್ತಲೆ, ಭಯಂಕರವಾದ ಪ್ರಾಣಿಗಳ ರೀತಿ, ಮತ್ತು ದಾರಿ ಎಲ್ಲೂ ಕಾಣಿಸೋದಿಲ್ಲ. ಕಾಡಿನಲ್ಲಿ ಹೋದಾಗ ಹಗಲು ಅಷ್ಟೇ ರಾತ್ರಿನೂ ಅಷ್ಟೇನೆ, ಎತ್ತರದ ವೃಕ್ಷಗಳಿದ್ರೆ ಸೂರ್ಯ ಮುಚ್ಚೋಗಿರ್ತಾನೆ, ಬೆಳೆ ಕಾಣದ ಸಂಸ್ಥೆನೇ ಇರೋದಿಲ್ಲ. ಸಂಸಾರ ಇಷ್ಟು ಭಯಂಕರವಾದ ಸ್ಥಿತಿ, ಆಗ ನಾವು ಹೇಗೆ ಕೇಳಬೇಕು? ಯಶ್ರೇಯಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ನಿಶ್ಚಿತವಾದ ಶ್ರೇಯಸ್ಸು ನನಗಾಗಬೇಕು, ಅದು ನಿಶ್ಚಿತವಾಗಿ ನೀನು ನನಗೆ ಹೇಳು. ಮೊದಲೇ ಹೇಳಿದೆ, ಅದು ಗುಣವಾಚಕವೂ ಹೌದು, ಅದು ಅಡ್ವರ್ಬ್ ಹೌದು, ಅಡ್ಜೆಕ್ಟಿವ್ ಹೌದು ಅಂತ ಹೇಳಿದ್ದೆ. ಅದು ಕ್ರಿಯಾ ವಿಶೇಷಣನೂ ಹೌದು, ನಾಮ ವಿಶೇಷಣನೂ ಹೌದು. ಅರ್ಜುನ ಹಾಗೆ ಪ್ರಾರ್ಥನೆ ಮಾಡಿದ, ತಾನು ಶಿಷ್ಯ ಅಂತ ಒಪ್ಪಿಸ್ಕೊಳ್ತಾನೆ. ಇದು ವಿಶೇಷ, ನಾನು ನಿನ್ನ ಶಿಷ್ಯ, ನೀ ನನ್ನ ಗುರು, ನಾನು ಕೇಳಿದ್ದೇನೆ, ನನಗೆ ಹೇಳು ಅಂತ ಹೇಳಿ ಕೊನೆಗೆ ಹಠ ಹಿಡಿದ. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಛೋಕ ಮುಚ್ಛೋಷಣ ಇಂದ್ರಿಯಾಣಾಂ ಅವಾಪ್ಯ ಭೂಮೌ ಅಸಪತ್ನ ವೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ನನಗೆ ನಿನ್ನ ಉತ್ತರದ ಹೊರತು ಇನ್ನೇನು ಕೊಟ್ಟರು ಸಮಾಧಾನ ಇಲ್ಲ ಅಂತ ಹೇಳಿದ್ದ. ನಿನ್ನ ಉತ್ತರದ ಹೊರತು ನನಗೆ ಯಾವುದು ಸಮಾಧಾನ ತಂದುಕೊಡೋದಿಲ್ಲ, ಬೇಕಾದ್ದನ್ನು ಕೊಡು, ನನಗೆ ಸಮಾಧಾನವಾಗೋದಿಲ್ಲ. ಅವಾಪ್ಯ ಭೂಮೌ ಅಸಪತ್ನ ವೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಭೂಲೋಕದ ಅಖಂಡ ಸಮ್ರಾಟ್ ಪದವಿಯಾಗಲಿ ಅಥವಾ ದೇವಲೋಕದ ರಾಜ್ಯ ಪದವಿಯಾಗಲಿ, ನನಗೆ ಈ ದುಃಖವನ್ನು ಹೋಗಲಾಡ್ಸಕ್ಕೆ ಶಕ್ತಿ ಹೊಂದಿಲ್ಲ, ನನಗೆ ಇದರ ಪರಿಹಾರವೇ ಬೇಕು ಅಂತ ಹೇಳ್ತಾನೆ. ಲೋಕದಲ್ಲಿ ನೋಡಿ ಪೇಲಾಗಳ್ತಾ ಕೂತಿರ್ತಾನೆ, ಚಾಕ್ಲೇಟ್ ಕೊಟ್ಬಿಟ್ಟು ಸಮಾಧಾನ ಆಗುತ್ತೆ ಅವನಿಗೆ. ಚಾಕ್ಲೇಟ್ ಕೊಟ್ಟರೆ ಏನೋ ಕೊಟ್ಟರೆ ಇನ್ನೂ ದುಃಖ ರೇಗಿಸ್ಟಾಗ ಆಗುತ್ತೆ, ಏನು ಊಟನೇ ಬೇಕಾಗೋದಿಲ್ಲ ಅವನಿಗೆ, ಎಷ್ಟು ಪ್ರಾಣನೇ ಬೇಕಾಗದ ಸ್ಥಿತಿ ಬಂದುಬಿಡ್ತಾನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮ್ಮ ಜ್ಞಾನ ಲಾಲಸೆ ಹೇಗಿರಬೇಕು ಅಂದರೆ, ಜ್ಞಾನದ ಹೊರತು ಬೇರೆ ಯಾವುದೂ ಆ ಜಾಗದಲ್ಲಿ ಸಮಾಧಾನ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳುವಳಿಕೆ ಬರಬೇಕು. ಬೇರೆ ರೀತಿ ಆಗುತ್ತೆ ಅಂತ ಹೇಳೋದಾದರೆ ಜ್ಞಾನದ ಮಹತ್ವ ಗೊತ್ತಿಲ್ಲ ಅಂತ ಅರ್ಥ. ಅದಕ್ಕೆ ಜ್ಞಾನಿಗಳಾದವರು ಸರ್ವಸಂಗವನ್ನು ಪರಿತ್ಯಾಗ ಮಾಡೋ ಉದ್ದೇಶ ಅದು ಎಷ್ಟು ಬಿಡ್ತಾರೆ ಎಂಬುದು ಏನು ತೋರಿಸುತ್ತೆ ಗೊತ್ತಾ? ಅವರು ಎಷ್ಟು ಬೇಕಾಗಿದೆ ಅನ್ನೋ ಹಠ ಇದೆ ಅಂತ ತೋರಿಸುತ್ತದೆ. ಯಾವನಿಗೆ ಒಂದು ಜ್ಞಾನದ ಬಗ್ಗೆ ಸಂಪೂರ್ಣವಾದ ಕಳಕಳಿ ಇಲ್ಲ ಅವನು ಸರ್ವಸಂಗ ಪರಿತ್ಯಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ನಮಗೆ ಅರ್ಥವಾದರೆ ವೈರಾಗ್ಯದ ಪಾಸಿಟಿವ್ ಫಾರಂ ಇದು. ಬಿಡೋದಷ್ಟೇ ವೈರಾಗ್ಯ ಅಲ್ಲ, ಶ್ರೇಷ್ಠವಾದದನ್ನ ಹಿಡಿಯೋದಿದೆಯಲ್ಲ ನಿಜವಾದ ವೈರಾಗ್ಯ. ಅರ್ಜುನ ಆ ರೀತಿ ಹಠ ಹಿಡಿದು ಕೊಡ್ತಾರೆ. ಇಂದ್ರ ಪದವಿ ಕೊಟ್ಟರು ನನಗೆ ಬೇಕಿಲ್ಲ, ಸ್ವತಃ ಇಂದ್ರ ತಾನು ಪಾಪ ಇಂದ್ರಾವತಾರ ಅಂತ ಹೇಳ್ತಾನೆ. ಇಂದ್ರ ಪದವಿ ನನಗೆ ಬೇಕಿಲ್ಲ, ನಿನ್ನ ಉಪದೇಶ ನನಗೆ ಬೇಕು ಅಂತ ಹೇಳ್ತಾನೆ. ಅಂದರೆ ಭಗವದ್ಗೀತೆಯ ಶ್ರವಣ ಇಂದ್ರ ಪದವಿಗಿಂತ ಮಿಗಿಲಾದದ್ದು ಅನ್ನೋದು ಅರ್ಜುನನ ಅನುಭವ. ಆಗ ಭಗವಂತ ಮಾತಾಡ್ತಾನೆ, ತಂ ತಥಾ ಕೃಪಯಾ ವಿಷ್ಣಂ ಅಂತ ಅಲ್ಲಿ ಹೇಳಿದ ಹಾಗೆ ಇಲ್ಲಿ ಮುಂದುವರಿಸಿ, ಸೇನೆಯೋ ತಮುವಾಚ ಹೃಷಿಕೇಶ ಪ್ರಹಸನ್ನಿವ ಭಾರತ ಸೇನೆಯೋರುಭಯೋರ್ ಮಧ್ಯೆ ವಿಷೀದಂತಮಿದಂ ವಚಃ. ಆಗ ಭಗವಂತನಾದ ಕೃಷ್ಣ ನಗನಗುತ್ತಾನೆ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ವಿಷಾದಕ್ಕೆ ಒಳಗಾದ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಹಿಂದೆ ವಿಷಾದ ಶಬ್ದದ ಅರ್ಥವನ್ನು ಹೇಳಿದ್ದು. ಭಗವದ್ಗೀತೆಗೆ ಭಾಷ್ಯ ಬರೆದ 90% ಪಾಲ ಜನಗಳು ವಿಷಾದ ಶಬ್ದದ ಅರ್ಥವನ್ನೇ ಬರೆಯಲಿಲ್ಲ. ಇದು ಭಾರಿ ಆಶ್ಚರ್ಯ. ವಿಷಾದ ಶಬ್ದದ ಅರ್ಥ ಗೊತ್ತಿಲ್ಲದೆ ಹೋದರೆ ಮುಂದೆ ಯಾವುದನ್ನು ಅರ್ಥನೇ ಆಗೋದಿಲ್ಲ. ಬೇಸಿಕ್ ರಿಕ್ವೈರ್ಮೆಂಟ್ ವಿಷಾದ. ಅರ್ಜುನ ವಿಷಾದ ಯೋಗ ಅಂತಾನೆ ಕರೆದಿದ್ದಾರೆ, ವಿಷೀದಂತಂ ಅಂತ ಕರೆದಿದ್ದಾರೆ. ವಿಷಾದ ಅಂದರೆ ಏನು? ಅದಕ್ಕೆ ಆಚಾರ್ಯರು ಕೊಟ್ಟ ಸೂಚನೆ ಹಿನ್ನೆಲೆಯಲ್ಲಿ ಶ್ರೀ ಜಯತೀರ್ಥರು ಪ್ರಮೇಯದೀಪಿಕಾದಲ್ಲಿ ಅರ್ಥವನ್ನು ಬರೆಯುತ್ತಾರೆ. ವಿಷಾದ ಅಂದರೆ ಏನು? ವಿಷಾದೋ ನಾಮ ಮೋಹ ನಿವಿತ್ತಿಕಾತ್ ಶೋಕಾತ್ ಎನ್ ಮನೋದೌರ್ಬಲ್ಯಂ. ಇದು ಅದರ ಅರ್ಥ. ವಿಷಾದೋ ನಾಮ ಮೋಹ ನಿಮಿತ್ತಿಕಾತ್ ಶೋಕಾತ್ ಎನ್ ಮನೋದೌರ್ಬಲ್ಯಂ. ವಿಷಾದ ಅಂದರೆ ಮನೋದೌರ್ಬಲ್ಯ, ಮನಸ್ಸಿನ ದುರ್ಬಲತೆ. ಯಾವುದರಿಂದ ಬರುತ್ತದು ಅಂತ ಕೇಳಿದರೆ ಶೋಕಾತ್ ಅಂತ ಹೇಳ್ತಾರೆ. ಶೋಕದಿಂದಾಗಿ ಬರತಕ್ಕಂತಹ ಒಂದು ದೌರ್ಬಲ್ಯ, ದೌರ್ಬಲ್ಯ ವೀಕ್ನೆಸ್. ಯಾವುದರಿಂದ? ಶೋಕದಿಂದಾಗಿ. ಶೋಕ ಯಾವುದಕ್ಕೆ ಬಂತು? ಮೋಹ ನಿಮಿತ್ತಿಕಾತ್, ಮೋಹದಿಂದಾಗಿ ಶೋಕ, ಶೋಕದಿಂದಾಗಿ ಮನಸ್ಸಿಗೆ ದೌರ್ಬಲ್ಯ. ಅದನ್ನು ವಿಷಾದ ಅಂತ ಕರೀಬೇಕು ಅಂತ ಹೇಳ್ತಾರೆ. ವಿಷಾದ ಅಂಬುದು ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ, ವಿಷಾದ ಮನಸ್ಸಿಗೆ ಸಂಬಂಧಪಟ್ಟಿತ್ತು. ಮನಸ್ಸಿಗೆ ದೊಡ್ಡ ಜಟ್ಟಿ ಇರಬಹುದು, ಆದರೆ ಮನಸ್ಸಿಗೆ ನೋವಾಗಿದೆ, ಕುಗ್ಗಿ ಬಿಡ್ತಾನೆ ತಕ್ಷಣ. ಆ ಹೊತ್ತಿನೊಳಗೆ ಯಾವುದು ಸುದ್ದಿ ಕೇಳ್ತಾನೆ, ಇನ್ನೇ ಹೊಡೆಯಲಿ ಕೆತ್ತಿರ್ತಾನೆ ಕೈನ, ಮನೇಶ್ ಆಟ ಗೆದ್ದು ಬಿಡಬಹುದು ಅವನು. ಯಾವುದೋ ದುಃಖದ ಸುದ್ದಿ ಕಿವಿ ಬಿಡುತ್ತೆ, ತಕ್ಷಣ ಅವನ ದೇಹ ಕುಗ್ಗಿ ಹೋಗಿಬಿಡುತ್ತೆ. ಅಷ್ಟು ಸ್ಟ್ರಾಂಗ್ ಆಗಿರೋ ದೇಹದೊಳಗೆ ಈ ಚೈತನ್ಯ ಕುಗ್ಗಿದಾಗ ಶಕ್ತಿ ಏನಿರೋದಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡಾಗ ಮನಸ್ಸಿನ ಒಂದು ದೌರ್ಬಲ್ಯ ಇಡೀ ದೇಹವನ್ನೇ ಶಿಥಿಲಗೊಳಿಸಿಬಿಡುತ್ತೆ. ಅದಕ್ಕೆ ನಚಶಕ್ತೋಮ್ಯ ವ್ಯವಸ್ಥಾ ತುಂಬಂತ ಅರ್ಜುನ ಹೇಳಿದ್ದ. ನಾನು ನಿಲ್ಲೋದಕ್ಕೂ ಆಗ್ತಾ ಇಲ್ಲ, ಈಗ ಪಡಿಲಕ್ಕಲ್ಲ ನಿಲ್ಲೋದಕ್ಕೂ ಆಗ್ತಾ ಇಲ್ಲ ಅಂತ ಹೇಳಿದ್ದ. ಅದಕ್ಕೆ ಮೋಹ ನಿಮಿತ್ತಿಕಾತ್ ಶೋಕಾತ್ ಎನ್ ಮನೋ ದೌರ್ಬಲ್ಯಂ. ಅದನ್ನು ಮುಂದುವರಿಸಿ ಹೇಳ್ತಾರೆ ಮತ್ತೆ. ಯಸ್ಮಿನ್ ಸತಿ ಸರ್ವ ವ್ಯಾಪಾರೋಪರಮಃ ಸಾಯಿತಿ ಜ್ಞೇಯಂ. ಅದು ಬಂದುಬಿಟ್ರೆ ಸರ್ವ ವ್ಯಾಪಾರೋಪರಮಃ, ಎಲ್ಲ ವಿಧವಾದ ಚಟುವಟಿಕೆಗಳು ಸ್ತಬ್ಧವಾಗುತ್ತೆ ಅಂತ ಹೇಳ್ತಾರೆ. ಎಲ್ಲ ವಿಧವಾದ ಚಟುವಟಿಕೆಗಳು ಸ್ತಬ್ಧವಾಗಿ ಬಿಡುತ್ತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ವಿಷಾದದ ಒಂದು ದುರಂತವನ್ನು ಹೇಳಿತು. ಅದಕ್ಕೆ ಸಾಮಾನ್ಯವಾಗಿ ಈ ಸೂತಕದ ಮನೆಗಳೊಳಗೆ ಯಾವ ಕೆಲಸನೂ ಹೇಳಿಲ್ಲ ಅವರಿಗೆ, ದೇವ್ರ ಪೂಜೆಗೆ ಯಾವುದೇ ಹೇಳೇ ಇಲ್ಲ. ಯಾಕಂದ್ರೆ ಮಾಡಕ್ಕೆ ಆಗೋದಿಲ್ಲ ಅಂತ ಗೊತ್ತು ಅವರಿಗೆ. ದುಃಖದ ವಾತಾವರಣದಲ್ಲಿ ಮಾಡಲಿಕ್ಕೆ ಅವರಿಗೆ ಆಗೋದಿಲ್ಲ. ಸರ್ವ ವ್ಯಾಪಾರೋಪರಮಃ, ಎಲ್ಲ ವಿಧವಾದ ಚಟುವಟಿಕೆಯನ್ನು ಕೂಡ ಸ್ಥಗಿತಗೊಳಿಸಿಬಿಡ್ತಾನೆ ಅಂತ ಹೇಳಿದ್ದಾರೆ. ಇದು ವಿಷಾದದ ದುಷ್ಪರಿಣಾಮವಾದ್ದರಿಂದ ವಿಷಾದ ಹಾಗೆ ಇಟ್ಕೊಂಡು ಮುಂದುವರಿಬಾರದು. ನಮಗೆ ಆಶ್ಚರ್ಯ, ವಿಷಾದ ನಮಗಿದೆ ಇವತ್ತಿನ ದಿವಸ. ನಾನು ಸಪ್ರೆಸ್ ಆಗಿ ಓಡಾಡ್ತಾ ಇದ್ದೇವೆ ಅಷ್ಟೇನೆ. ಆದ್ದರಿಂದ ನಮ್ಮ ನಿಜವಾದ ಶಕ್ತಿ ಹೊರಗೆ ಬರ್ತಾ ಇಲ್ಲ. ನಿಜವಾದ ಶಕ್ತಿ ಹೊರಗೆ ಬರೋದು ಯಾವಾಗ ಅಂದರೆ ವಿಷಾದ ಹೋದಾಗ. ವಿಷಾದ ಹೋಗೋದು ಯಾವಾಗ? ಗೀತೆ ಕೇಳಿದಾಗ. ಗೀತೆನು ಇದೆ ಅಂತಲೇ ಗೊತ್ತಿಲ್ಲ, ಕೇಳೋದೇನು ಮತ್ತೆ ಈ ಮಧ್ಯೆ ಎಷ್ಟೋ ಜನ ಗೀತೆ ಅಂತ ಒಂದು ಇದೆ ಅಂತಲೇ ಗೊತ್ತಿಲ್ಲ ಅಂದರೆ ಇನ್ನು ಕೇಳೋ ಪ್ರಸಕ್ತಿ ಬರೋದೇ ಇಲ್ಲ. ಗೀತೆ ಕೇಳ್ತಾ ಹೋದಂತೆ, ದೀಪ ತರ್ತಾ ಹೋದಂತೆ ಕತ್ತಲೆ ಹೇಗೆ ನಾಶವಾಗಬೇಕು, ಬೆಳಕು ಬರ್ತಾ ಹೋದಂತೆ ಕತ್ತಲೆ ನಾಶವಾಗೋ ಹಾಗೆ ಭಗವದ್ಗೀತೆಯ ಬೆಳಕು ಬರ್ತಾ ಹೋದಂತೆ ವಿಷಾದದ ಕತ್ತಲೆ ಮರೆಯಾಗ್ತಾ ಬರುತ್ತೆ. ಅರ್ಜುನಿಗಾದದ ಆ ಅನುಭವ. ಭಗವಂತ ಹೇಳ್ತಾನೆ, ಅರ್ಜುನ ಹೇಳೋದು ಯಾತಕ್ಕೆ ನೀನೀಗ? ಅಲ್ಲಿಂದ ಪ್ರಾರಂಭವಾಯಿತು ಮುಖ್ಯ ಉಪದೇಶ. ಅದೇ ಇವರೆಲ್ಲ ಬಂಧುಗಳು, ಇವರು ಕೊಂದ್ರೆ ಭಾರಿ ದುಃಖ ಆಗುತ್ತೆ, ಅದಕ್ಕೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಶುರು ಮಾಡ ಭಗವಂತ ಹೇಳಿದಾಗ ಅರ್ಜುನ, ಏನು ಪ್ರಯೋಜನ ಇಲ್ಲ. ಅಶೋಚಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಹ. ಇದು ಪಂಡಿತರ ಲಕ್ಷಣ ಅಲ್ಲ. ನೀನು ಅಳುತ್ತಾ ಇದ್ದೀಯಲ್ಲ, ಇದೇ ನಿನ್ನ ಪಂಡಿತನಲ್ಲ ಅಂತ ಹೇಳಿ ತೋರಿಸ್ತಾ ಇದೆ ಭಗವದ್ಗೀತೆ. ಹೇಳ್ತಾ ಇದೆ ಅತ್ತರೆ ಪಂಡಿತನಲ್ಲ ಅಂತ ಹೇಳಿದ್ರು. ಅತ್ತರೆ ಪಂಡಿತನಲ್ಲ ಅಂದರೆ ಪಾಂಡಿತ್ಯದ ಸಂಪಾದನೆ ಅಳುವನ್ನು ಗೆಲ್ಲೋದೇ ಹೊರತು ಧನ ಸಂಪಾದನೆ ಇತ್ಯಾದಿ ಪಾಂಡಿತ್ಯದ ಲಕ್ಷಣವಲ್ಲ. ಅಳುವನ್ನು ಯಾವಾಗ ಮನುಷ್ಯ ಗೆಲ್ತಾನಲ್ಲ ಅದು ನಿಜವಾದ ಅರ್ಥದಲ್ಲಿ ಪಾಂಡಿತ್ಯ ಅಂತ ಕರೀತಾರೆ. ನಿಜವಾಗಲೂ ಮನುಷ್ಯ ಹೆಚ್ಚಳೋದು ಯಾವಾಗ ಅಂತ ಪ್ರಶ್ನೆ. ತುಂಬ ಅಳೋದು ಯಾವಾಗ ಮನುಷ್ಯ? ಅದಕ್ಕೆ ಹೇಳ್ತಾರೆ ಮರಣಯಾತನೆ ಅಂತಾರಲ್ಲ. ಮರಣಯಾತನೆ ಅಂದರೆ ನಿಮ್ಗೆ ಎಲ್ಲ ದುಃಖಗಳು ಒಂದು, ಮರಣಕಾಲ ದುಃಖ ಒಂದೇ ಒಂದು ಅಂತ. ಅಷ್ಟು ದುಃಖ ಆಗುತ್ತೆ. ತುಂಬ ಆದರೆ ಎಷ್ಟೋ ಜನ ಮಾತಾಡಬೇಕು, ಅಯ್ಯೋ ಪ್ರಾಣ ಹೋದಾಗಾಗಿತ್ತು ಅಂತ ಹೇಳ್ತಾರೆ. ಎಂದು ಅನುಭವಕ್ಕೆ ಬಂದಿಲ್ಲ ಅವ್ರಿಗೆ ಇನ್ನೂ ಪಾಪ. ಹೇಳೋ ಮಾತು ಹೇಳಿದ್ರು ಅಮೃತ ಕುಡದಾಗಿರುತ್ತೆ ಅಂತ ಹೇಳಿದ್ರು. ಅಮೃತ ಎಂದು ಕುಡಿದಿದ್ರು ಪಾಪ ಇವರು? ಆ ಕಾಫಿಗೆ ಅಮೃತ ಅಂತಿರ್ತಾರೆ ಅಷ್ಟೇ, ಬೇರೆ ಅಲ್ಲ. ಅಂದ್ರೆ ಕೆಲವು ಗೊತ್ತಿಲ್ಲದ ಪದಾರ್ಥಗಳನ್ನು ಕೂಡ ಕೇಳಿ ಕೇಳಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಮೃತ ಅನ್ನೋದು ಕೇಳಿ ಕೇಳಿ ಗೊತ್ತು. ಅಮೃತ ಕುಡಿದ್ರೆ ಮತ್ತೆ ಭೂಮಿಯಲ್ಲಿ ಯಾಕಿರ್ತಿದ್ದ, ಸ್ವರ್ಗಲೋಕದಲ್ಲಿರ್ತಿದ್ದಾಗಲೇ ಅವನು. ಅಮೃತ ಅನ್ನೋ ಬಗ್ಗೆ ಕೇಳಿಲ್ಲ ಇವನು, ಆದ್ರೆ ಕೇಳಿ ಕೇಳಿ ತಿಳ್ಕೊಂಡಿದ್ದಾನೆ, ನೋಡಿಲ್ಲ, ಅನುಭವ ಇಲ್ಲ, ಸತ್ತು ಗೊತ್ತಿಲ್ಲ. ಆದ್ರೆ ಸಾಯೋರ್ ಬಗ್ಗೆ ಕೇಳಿ, ಸಾಯೋರ್ ಬಗ್ಗೆ ನೋಡಿ ತಿಳ್ಕೊಂಡಿದ್ರು, ಅಬ್ಬಾ ಎಷ್ಟು ದುಃಖ ಆಗುತ್ತೆ ಅಂತ ಹೇಳಿದ್ರು. ಅದು ಮರಣ ಯಾತನೆ ಅಂತ ಹೇಳಿದ್ರು. ಅದನ್ನು ಗೆಲ್ತಾನಲ್ಲ ಅವನು ಪಂಡಿತ ಅಂತ ಕರೀತಾರೆ. ಮರಣಯಾತನೆಯನ್ನು ಗೆಲ್ಲಬೇಕು. ಅದಕ್ಕೆ ಭಗವಂತ ಹೇಳ್ತಾನೆ, ಗತಾಸೂನ ಗತಾಸೂಮಿತ್ಯ ನಾನು ಶೋಚಂತಿ ಪಂಡಿತಾಹ. ಸತ್ತವರ ಬಗ್ಗೆ, ಸಾಯಲಿಕ್ಕೆ ಹೊರಟವರ ಬಗ್ಗೆ ಯಾವನು ಏನು ಅಳೋದಿಲ್ಲ ಅವನು ಪಂಡಿತ. ಅದಕ್ಕೆ ಮಧ್ಯೆ ಮಧ್ಯೆ ಹೇಳಿದ್ರು ರಾಘವೇಂದ್ರ ಸ್ವಾಮಿಗಳಂಥವರು ಸಸ್ಯ ವೃಂದಾವನದಲ್ಲಿ ಕೂತ್ಕೊಂಡು ನಗನಗತ ಸಂದೇಶ ಕೊಟ್ರಲ್ಲ, ಏನು ಗೆದ್ದಿದ್ದಾರೆ ಅಂತಾಯ್ತು ಅವರೀಗ. ಮರಣಯಾತನೆ ಇದ್ದವರಿಗೆ ಯೋಚನೆ ಬರ್ತಿದ್ದಿಲ್ಲ, ಇದು ನಗಲಕ್ಕೆ ಆಗ್ತಿರ್ಲಿಲ್ಲ ಅವರಿಗೆ. ಯಾತನೆ ಗೆದ್ದಿದ್ದಾರೆ, ಯಾತಕ್ಕೆ ಪಂಡಿತರಾಗಿರೋರಿಗೆ. ನಮಗೆ ಆಗ ಅರ್ಥ ಆಗುತ್ತೆ, ನಾವು ಪಾಂಡಿತ್ಯ ಸಂಪಾದನೆ ಮಾಡೋ ಉದ್ದೇಶ ಈ ನೋವನ್ನು ಗೆಲ್ಲೋದಕ್ಕೆ, ಮನಸ್ಸು ದುಃಖವನ್ನು ಗೆಲ್ಲೋದಕ್ಕೆ. ಈ ಗುರುತು ನಮಗಾಗದೆ ಹೋದರೆ ಊಟ ಮಾಡಿ ಹೊಟ್ಟೆ ತುಂಬಿಲ್ಲ ಅಂತೇಳಿ ಊಟ ಮಾಡಿ ವ್ಯರ್ಥ ಅಂತ ಆಯ್ತಲ್ಲ. ಈಗ ಊಟದ ಪ್ರಯೋಜನ ಹೊಟ್ಟೆ ತುಂಬೋದ್ರಲ್ಲಿರಬೇಕು, ತೃಪ್ತಿಯಾಗಬೇಕು, ಹಸಿವಿನ ಪರಿಹಾರ ಆಗಬೇಕು. ಅದೇ ರೀತಿ ದುಃಖವನ್ನು ಗೆಲ್ಲೋದು ಪಾಂಡಿತ್ಯದ ಗುರಿ ಆಗಬೇಕು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಪ್ರಾರಂಭ ಮಾಡ್ತಾ ಇದ್ದ. ಅರ್ಜುನ, ನೀನು ತಿಳಿದು ಮಾತಾಡ್ತಾ ಇಲ್ಲ, ಮತ್ತೆ ಯಾವುದಕ್ಕೆ ಶೋಕಿಸಬೇಕು ಯಾವುದಕ್ಕೆ ಶೋಕಿಸಬಾರದು ವಿವೇಚನೆ ಮಾಡ್ತಾನೆ ಪರಮಾತ್ಮ. ಆಶ್ಚರ್ಯ ಅಂದರೆ ಪಂಡಿತನಾದನು ಅಳೋದಿಲ್ಲ, ಇದು ಮೊದಲನೇ ಮಾತು. ಪಂಡಿತನಾದನು ಅಳೋದಿಲ್ಲ, ಹಾಗಿದ್ರೆ ಪಂಡಿತರು ಹತ್ತಿಲ್ವೇ ಅಂತ ಕೇಳಿದ್ರೆ ಹತ್ತಿದ್ದಾರೆ. ಆದರೆ ಅಳಬೇಕಾದಕ್ಕೆ ಹತ್ರೂ ಅವನು ಪಂಡಿತನಾಗಿರಬೇಕು ಅಂತ ಅರ್ಥ, ಇದು ವಿಶೇಷ. ಅಳಬೇಕಾದ ಕಳ್ತಾನಲ್ಲ, ಆಗಲೂ ಪಾಂಡಿತ್ಯ ಇರಬೇಕು. ಪೂರ್ತಿ ಅಳೋದಿಲ್ಲ, ಅವನು ಪಂಡಿತನಾಗಿರಬೇಕು. ಅಳಬೇಕಾದ ಕಳ್ತಾನಲ್ಲ, ಆಗಲೂ ಪಂಡಿತನಾಗಿರಬೇಕು. ಅಳಬಾರ್ದು ಕಳ್ತಾನಲ್ಲ, ಆಗ ಅವನು ಪಂಡಿತನಲ್ಲ ಅಂತ. ಇವತ್ತು ನಮಗೆ ಎರಡು ದುಃಖ ಇರೋದು, ನಾವು ಯಾವುದೋ ದುಃಖ ಪಡ್ತಾ ಇದ್ದೇವೆಲ್ಲ, ಎಂಥ ವಸ್ತುಗಳವು ಅಳಬಾರದಕ್ಕೋಸ್ಕರ ಅಳತಾ ಇದ್ದಾನೆ ಹೊರತು ನಿಜವಾದ ಅರ್ಥದಲ್ಲಿ ಅಳಬೇಕಾದ ವಿಷಯಗಳಲ್ಲ ಕೂಡ. ಮನುಷ್ಯನ ಇವತ್ತು ಜೀವನದ ಗುರಿಗಳೆಲ್ಲ ಏನೇನೋ ಆಗಿಬಿಟ್ಟಿದೆ, ಈಡೇರೋದಿಲ್ಲ, ಅಳತಾ ಕೂತು ಬಿಡ್ತಾನೆ. ಸಮಸ್ಯೆ ಅಂದರೆ ಅದು ಬೇಕೇ ಇಲ್ಲ, ಯಾವುದು ಬೇಕಿಲ್ಲ ಅದ್ರ ಬಗ್ಗೆ ಹತ್ತು ಬೇಕೇ ಇಲ್ಲ ಅಂದಮೇಲೆ ಸಿಗಲಿಲ್ಲ ಅಂತ ಕೊರಗೋದೆ ಹಾಕಿ. ಮತ್ತೆ ಯಾವುದು ಬೇಕಿಲ್ಲ ಅದು ಕೊರಬೇಕಾದ ಕಾರಣ ಇಲ್ಲ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಯಾವುದು ಬೇಕಿಲ್ಲೋ ಅದನ್ನು ಗುರಿ ಮಾಡಿಕೊಳ್ಳೋದು, ಅದು ಸಿಗಲಿಲ್ಲ ಅಂತ ಕೊರಗೋದು. ಇದು ಎರಡು ರೀತಿಯಾದ ದುಃಖ ಇದೆ ನನಗೆ. ಅವಿವೇಕ ಅನ್ನೋದು ಎದ್ದು ಕಾಣ್ತಾ ಇದೆ. ಆ ದೃಷ್ಟಿಯಲ್ಲಿ ಮೊದಲೇ ಹೇಳಿದಂತೆ ಪರೀಕ್ಷೆಗೆ ಅಡ್ಮಿಷನ್ ಟಿಕೆಟ್ ಕೊಟ್ಟಿಲ್ಲ ಅಂತ ದುಃಖ ಪಟ್ಟರೆ ಅರ್ಥ ಇದೆ, ಪರೀಕ್ಷೆ ಕೊಡಲಿಕ್ಕೆ ಆಗೋದಿಲ್ಲ ಅವನು. ನಿಜವಾದ ಕಾರಣ ಹೌದು, ಹಾಗಾಯ್ತು ಅವನಿಗೆ, ಯಾರು ಹೋಗಯ್ಯ ಅಂತ ಯಾರು ಅನ್ನೋದೇ ಇಲ್ಲ. ಅಡ್ಮಿಷನ್ ಟಿಕೆಟ್ ಕೊಟ್ಟಿಲ್ಲ ಅಂತ ಹೌದಾ, ಬದಲು ಸಾಲ್ವ್ ಮಾಡೋಣ ಅಂತ ಬರ್ತಾರೆ ಎಲ್ಲರೂ ಕೂಡ. ಯಾತಕ್ಕೆ ನಿಜವಾದ ವಿದ್ಯಾರ್ಥಿ ಅಂತ ಗೊತ್ತಾಯ್ತು ಅವನಿಗೆ. ಹುಡುದವನಾಗಿದ್ದರೆ ನಗ್ತಾ ಹೇಳಿ, ಅಡ್ಮಿಷನ್ ಟಿಕೆಟ್ ಸಿಕ್ಕಿಲ್ಲ ಸರ್ ನಗದಾಗ ನಗ್ತಾ ಹೇಳ್ತಾನೆ ಅವನು. ನಗ್ತಾ ಹೇಳಿದ್ರೆ ಅವನು ಫೇಲ್ ಆಗೋ ಕೇಸ್ ಅಂತಾನೆ ಅರ್ಥ. ಅದು ಭಾರಿ ಓದಿದ ವಿದ್ಯಾರ್ಥಿಗೆ ಅಡ್ಮಿಷನ್ ಟಿಕೆಟ್ ಬಂದಿಲ್ಲ ಅಂದ್ರೆ ಎಷ್ಟು ಗಾಬರಿ ಆಗಿಬಿಡುತ್ತೆ ಯೋಚನೆ ಮಾಡಿ. ಹೇಳ್ಕೊತಾನೆ ಸಾರನ ಸಿಕ್ಕಿಲ್ಲ ಅಂತ, ತಕ್ಷಣ ಗುಡ್ ಅಂತ ಹೇಳ್ತಾ ಹೌದಾ ಸಾರು ಮಾಡಮ್ಮ ಅಂತ ಕೇಳ್ತಾನೆ. ಯಾಕೆ ಕೇಳಬೇಕಾದ ಪ್ರಶ್ನೆ ಕೇಳಿದ್ದಾನು. ಆದರೆ ಸಿನಿಮಾ ಟಿಕೆಟ್ ಸಿಕ್ಕಿಲ್ಲ ಸಾರ್ ಅಂತ ಕೇಳಿ ಯಾರು ಮಾಡ್ತಾನೆ ಯೋಚನೆ ಮಾಡಿ. ಮತ್ತೆ ಹೊರಟೋಗಿ ಈ ಪರೀಕ್ಷೆ ಓದೋ ಮುಖಾನ ಅಂತ ಕೇಳಿ, ಓದೋ ಮುಖಾನ ನಿಂದೀಗ ನಮಗಿದೆ ತಮಾಷೆ. ಇವನು ಅಡ್ಮಿಷನ್ ಟಿಕೆಟ್ ಸಿಕ್ಕಿಲ್ಲ ಅಂತ ಹತ್ರ ಅರ್ಥ ಇದೆ, ಸಿನಿಮಾ ಟಿಕೆಟ್ ಸಿಕ್ಕಿಲ್ಲ ಅಂತ ಹತ್ರ ಅರ್ಥ ಇಲ್ಲ. ಅದಕ್ಕೆ ನಮ್ಮ ಜೀವನದ ದುಃಖಗಳೆಲ್ಲ ಆಗಿದೆ ಅಂತ ಹೇಳಿದ್ದಾರೆ. ಈ ಕಥೆಯಾಗಿ ನಮಗೆ ಎಷ್ಟು ಚೆನ್ನಾಗಿ ಕಾಣುತ್ತೋ, ವಸ್ತುಸ್ಥಿತಿಯನ್ನು ಪಡೋ ದುಃಖವೆಲ್ಲ ಅಳಬಾರದಕ್ಕೆ ಪಡ್ತಾ ಇದ್ದೇ ಹೊರತು ಅಳಬಾರ್ದು ಅಳಬೇಕಾದ ಕಳ್ತಾ ಇಲ್ಲ ನಾವೀಗ. ಅದನ್ನೇ ದಾಸರಾಯರಂಥವರು ತೋರಿಸಿದ್ರು, ಶ್ರೀ ರಮಣ ತವಚರಣ ದೊರಕುವುದು ಹೇಗಿನ್ನು ಪರಮ ಪಾಪಿಷ್ಠ ನಾನು ಅಂತ ಹೇಳಬೇಕಾದ್ರೆ ಹೇಗೆ ಅಳಬೇಕಾದಕ್ಕೆ ಅಳಬೇಕು ಅಂತ ತೋರಿಸಿದ್ರು. ಇಷ್ಟು ಪಾಪವನೆ ಮಾಡಿದ್ದೆ ಸಾಕು, ಸೃಷ್ಟಿಗೀಶನೆಯನ್ನು ಉದ್ಧರಿಸಬೇಕು. ಪುರಂದರದಾಸರ ಮಾತಿನಲ್ಲಿ ನಿಜವಾದ ಹೇಗೆ ಅಳಬೇಕು ಅಂತ ತೋರಿಸ್ತಾನೆ. ಮಾಡಿದ ತಪ್ಪನ್ನು ಗುರುತಿಸಿ ಆ ತಪ್ಪಿಗೋಸ್ಕರ ಪಶ್ಚಾತ್ತಾಪ ಪಡ್ತಾನಲ್ಲ, ಆ ಅಳುವಿನಲ್ಲಿ ಮುಂದೆ ನಗುವಿನ ಉಪಾಯದ ಒಂದು ಮೊಳಕೆ ಇದೆ ಅಂತ. ಯಾವನು ಸಕಾರಣವಾಗಿ ಅಳುತ್ತಾನೆ ಅವನು ಮುಂದೆ ಅಳುವನ್ನು ಹೋಗಲಾಡಿಸಿಕೊಡ್ತಕ್ಕಂಥ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತಾನೆ ಅಂತ. ಗೋಪಿಕಾಸ್ತ್ರೀಯರ ಅಳುವು ಹಾಗೆ ಇತ್ತು ಅಂತ ಹೇಳಿದೆ ಈಗಾಗಲೇ. ಗೋಪಿಕಾಸ್ತ್ರೀಯರು ಹಾಗೆ ಹತ್ತಿದ್ದಕ್ಕೆ ಭಗವಂತನಾದ ಕೃಷ್ಣ ಅವರಿಗೆ ಸಂದರ್ಶನವನ್ನು ಕೊಟ್ಟ. ಪರೀಕ್ಷಿತ್ ರಾಜ ಹತ್ತಿದ್ದಕ್ಕೆ ಆತನಿಗೆ ಭಾಗವತಾಮೃತದ ಪಾನ ಮಾಡೋ ಯೋಗ ಬಂತ ಆತನಿಗೆ. ಆದ್ದರಿಂದ ಪೂರ್ತಿ ಅಳೋದಿಲ್ಲ, ಅವನು ಜ್ಞಾನಿಯಾಗಿರಬೇಕು. ಸರಿಯಾದ ಕಳ್ತಾನೆ ಆಗಲೂ ಜ್ಞಾನಿಯಾಗಿರಬೇಕು. ಆದರೆ ಅವನು ಅಳಬಾರ್ದು ಕಳ್ತಾನೆ ಅವನು ಜ್ಞಾನಿಯಲ್ಲ. ಅರ್ಜುನ, ನೀನೀಗ ಪಂಡಿತನಲ್ಲ. ಭೀಷ್ಮದ್ರೋಣಾದಿಗಳು ಸಾಯ್ತಾರೆ ಅಂತತ್ರೂ ಅದು ಅಳುವಿಗೆ ಕಾರಣ ಅಲ್ಲ. ದುರ್ಯೋಧನಾದಿಗಳ ಸಾವಿಗತ್ರು ಅದು ಅಳುವಿಗೆ ಕಾರಣ ಅಲ್ಲ. ಅದನ್ನು ಸಂಗ್ರಹ ಮಾಡಿದ್ದು ನೋಡಿದ್ದೇವೆ ಈಗಾಗಲೇ, ನೆನಪು ಮಾಡ್ಕೋಬೇಕಷ್ಟೇ. ಇವತ್ತು ಮುಂದಕ್ಕೆ ತುಂಬ ಹೋಗಬೇಕು. ಆದ್ದರಿಂದ ಇದಿಷ್ಟು ಪೂರ್ವಭಾವಿಯಾದ ಕೆಲವು ಹಿಂದಿನ ಅಧ್ಯಾಯದ ಒಟ್ಟು ತಾತ್ಪರ್ಯದ ಚಿಂತನೆ ಅಷ್ಟೇ. ನೋಡು ಅರ್ಜುನ, ಭೀಷ್ಮ ದುರ್ಯೋಧನಾದಿಗಳ ಸಾವಿಗೆ ನೀನು ಅಳಬೇಕಾಗಿಲ್ಲ. ಯಾಕೆ? ಅವರು ಸಾಯಲೇಬೇಕಾದವು, ಅವ್ರ ಬಗ್ಗೆ ಅಳಬೇಕಾಗಿಲ್ಲ ಅಂತ ಹೇಳಿದ್ದ. ನಿಜವಾಗಲೂ ಯಾವಾಗ ಅಳಬೇಕು ಗೊತ್ತಾ? ದುರ್ಯೋಧನಾದಿಗಳು ಬದುಕಿದ್ರೆ ಅಳಬೇಕೆ ಹೊರತು ಅವರು ಸತ್ರ ಅಳಬಾರದು ಅಂತ ಹೇಳ್ತಾರೆ. ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ಭೂದೇವಿ ಭಗವಂತನ ಹತ್ತಿರ ಬ್ರಹ್ಮಾದಿ ದೇವತೆಗಳನ್ನು ಮುಂದಿಟ್ಟುಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾಳೆ. ಯಾತಕ್ಕೆ? ಕಂಸ ಜರಾಸಂಧ್ಯಾದಿಗಳು ಬದುಕಿದ್ದಾರೆ, ಜನ ಒಳ್ಳೆಯವರು ಬದುಕಾಗಿಲ್ವಲ್ಲ, ಅವರು ಸಾಯಬೇಕು ಅಂತ ಕೇಳೋದಕ್ಕೆ ಹೋಗ್ತಾರೆ. ಅವರು ಬದುಕಿದ್ದಕ್ಕಾಗಿ ದುಃಖವಾಗಿದೆ. ಅವರು ಸತ್ತಾಗ ಒಂದು ಬ್ರಹ್ಮಾದಿ ದೇವತೆಗಳೆಲ್ಲ ಬ್ರಹ್ಮಾದಿಭಿ ಕುಸುಮ ವರ್ಷಿಭಿ ಈಡ್ಯಮಾನ ಪುಷ್ಪವೃಷ್ಟಿಯನ್ನು ಸುರಿಸಿ ಪರಮಾತ್ಮನ ಸ್ತೋತ್ರ ಮಾಡ್ತಾರೆ. ಅಂದರೆ ಕಂಸ ದುರ್ಯೋಧನಾದಿಗಳ ಬದುಕು ದುಃಖಕ್ಕೆ ಕಾರಣವಾಗಬೇಕೇ ಹೊರತು ಅವರು ಸಾಯ್ತಾರೆ ಅಂತ ಅಳಬೇಕಾದ್ದಲ್ಲ. ಅವರು ಸಾಯ್ತಾರೆ ಅಂತ ಹೇಳ್ತೀಯಲ್ಲ, ಇದ್ಯಾವ ಲೆಕ್ಕ ಅರ್ಜುನ, ಹಾಗೆಲ್ಲ ಅಳಬಾರದು ಅಂತ ಭಗವಂತ ಹೇಳ್ತಾರೆ. ಒಂದು ಸಮಾಧಾನ ಆಯ್ತಾನೆ. ಆದರೆ ಬರೀ ದುರ್ಯೋಧನಾದಿಗಳು ಇಲ್ವಲ್ಲ, ಭೀಷ್ಮದ್ರೋಣಾದಿಗಳು ಇದ್ದಾರಲ್ಲ ಅಂತ ಕೇಳಿದರೆ ಅದಕ್ಕೂ ಅಳಬೇಕಾಗಿಲ್ಲ ನೀನು. ಯಾತಕ್ಕೆ? ಬರೀ ಭೀಷ್ಮದ್ರೋಣಾದಿಗಳು ಸತ್ರೆ ಅಳಬೇಕು. ಆದರೆ ಎಲ್ಲಿ ನಿಂತಿದ್ದಾರೆ ಅವರೀಗ? ದುರ್ಯೋಧನಾದಿಗಳಿಗೆ ಸಹಕಾರ ಕೊಡಕ್ಕಿಂತ ನಿಂತಿದ್ದಾರೆ, ಅವರಿಗೆ ಸಪೋರ್ಟರ್ಸ್ ಆಗಿ ನಿಂತಿದ್ದಾರೆ. ಆದ್ದರಿಂದ ಅವರ ಸಾವಿಗೂ ಅಳಬೇಕಾಗಿಲ್ಲ. ಇದು ದೊಡ್ಡ ಉಪದೇಶ. ಇದು ಭಗವಂತ ಮಾಡಿದ ಉಪದೇಶದ ಭಗವದ್ಗೀತೆಯ ಒಟ್ಟು ಸಾರ. ಮನುಷ್ಯನನ್ನ ಎಷ್ಟು ಸಕ್ರಿಯನನ್ನಾಗಿ ಮಾಡುತ್ತೆ ಅಂತ ಹೇಳಿದ್ರು ಗುರುತಿಸಬೇಕು. ದುಷ್ಟರ ಸಾವಿಗೆ ಅಳಬೇಕಾಗಿಲ್ಲ, ದುಷ್ಟರಿಗೆ ಸಹಕಾರ ಕೊಡಲಿಕ್ಕೆ ಹೊರಟಾಗ ಸಜ್ಜನರು ಅವರ ಸಾವಿಗೂ ಅಳಬೇಕಾಗಿಲ್ಲ. ಇದು ಭಗವದ್ಗೀತೆಯ ಸಂದೇಶ. ಅದನ್ನು ಶ್ರೀಮದ್ ಆಚಾರ್ಯರು ನಾರಾಯಣ ದ್ವಿಟ್ ತದರು ಬಂಧಿ ನಿಗ್ರಹ ಕ್ಷತ್ರಿಯಾಣಾಂ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪಿ ಅಧರ್ಮ ಅಂತ ಸಂಗ್ರಹ ಮಾಡಿ ತಿಳಿಸಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಗೀತೆಯ ಸಂದೇಶ ಎಷ್ಟು ಮಾರ್ಮಿಕವಾದದ್ದು, ಸಾರ್ವಕಾಲಿಕವಾದದ್ದು, ಸಾರ್ವಜನಿಕವಾದದ್ದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬಹುದು. ಆಗ ಒಂದಷ್ಟೇ ಬಂದು ಈ ಸಾವಿಗೆ ಯಾಕೆ ಅಳಬಾರದು ಅಂತ ಮುಂದಿನ ಪ್ರಶ್ನೆ. ಆಗ ಭಗವಂತ ಹೇಳ್ತಾನೆ, ಅರ್ಜುನ ಸಾವು ಅಂದರೆ ಏನು? ಒಬ್ಬ ವ್ಯಕ್ತಿ ಸತ್ತ ಅಂತ ಹೇಳಿದಾಗ ಆ ಒಳಗಿರ್ತಕ್ಕಂಥ ಜೀವ ಸತ್ತ ಅಂತ ಅಳಬೇಕು ಅಥವಾ ಅವನ ದೇಹ ಸತ್ತ ಅಂತ ಅಳಬೇಕು ಅಂತಾನೆ ಪ್ರಶ್ನೆ ಮಾಡಬೇಕು. ಅಂದರೆ ದೇಹಕ್ಕೆ ಸಾವು, ಜೀವಕ್ಕೆ ಸಾವು ಅಂತ ನಮ್ಮ ಪ್ರಶ್ನೆ. ಇಲ್ಲಿ ವ್ಯಕ್ತಿ ಸತ್ತ ಅಂತ ಹೇಳಿದಾಗ ಅರ್ಥ ಇಷ್ಟೇ. ಇಲ್ಲಿ ಜೀವಕ್ಕೆ ಸಾವು, ದೇಹಕ್ಕೆ ಸಾವು, ಜೀವಕ್ಕೆ ಸಾವು ಅನ್ನೋ ವಿಚಾರ ತಲೆಯಲ್ಲೇ ಹಾಕೋಬೇಡ ಅಂತ ಭಗವಂತ ಹೇಳಿಬಿಟ್ಟು. ಯಾತಕ್ಕೆ? ನತ್ವೇ ವಾಹಂ ಯಾತು ನಾಸಂ ನತ್ವಂ ನೇಮೇ ಜನಾಧಿಪಾಹ ನಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಯಾವ ಜೀವಕ್ಕೂ ಎಂದೂ ಸಾವಿಲ್ಲ. ಇದು ಭಗವದ್ಗೀತೆ ಹೇಳಿದ ತತ್ವ. ಯಾವ ಜೀವಕ್ಕೂ ಎಂದೂ ಸಾವಿಲ್ಲ, ಅಂದಮೇಲೆ ಜೀವ ಸಾಯ್ತಾನೆ ಅಂತ ಪ್ರಸಂಗ ಬರಲೇ ಇಲ್ಲ ಅಂತ ಆಯ್ತಾನೆ. ಜೀವ ನಿತ್ಯ, ಅದಕ್ಕೆ ಸಾವಿಲ್ಲ. ಇದು ನಾಮ ಮಾಡ್ಕೊಂಡು ಬಿಟ್ರೆ ನಮ್ಮ ಭಗವದ್ಗೀತೆಯ ದೊಡ್ಡ ಸಂದೇಶ. ನಮ್ಮ ಸಂಕಟ ಏನು, ವಯಸ್ಸಾಗ್ತಿರ್ಲಿಕ್ಕೇನೆ ನಾವು ಸಾಯ್ತೇವೆ ನಾಯಿ ಸಾಯುತ್ತೇವೆ ಅಂತೇಳಿ ಉತ್ತರ ಕೊಡ್ತಾನೆ. ಇವತ್ತು ಅರ್ಜುನ ಅವ್ರು ಸಾಯ್ತಾರೆ ಅಂತ ಅರ್ಥ, ಇವತ್ತು ನಾವು ಸಾಯ್ತೇವೆ ಅಂತ ಹೇಳಬೇಕಾದ ಕಾಲ ಬರುತ್ತೇನೆ. ಭಗವಂತ ಹೇಳ್ತಾನೆ, ಒಳ್ಳೆ ಯೋಚನೆ ಮಾಡಬೇಡಿ, ಅದಕ್ಕೆ ಜೀವಕ್ಕೆ ಸಾವೇ ಇಲ್ಲ, ನಾವು ಸಾಯೋದೇ ಇಲ್ಲ, ಅವಳ ಪ್ರಶ್ನೆ ಬರಲೇ ಇಲ್ಲ. ಆಗ ಎಷ್ಟು ಸುಲಭ ಇದು. ಆದ್ದರಿಂದ ಭಗವದ್ಗೀತೆ ನಮಗೆ ಯಾವುದೋ ಒಂದು ಭ್ರಾಮಕ ಪ್ರಪಂಚಕ್ಕೆ ಒಯ್ತಾ ಇಲ್ಲ, ಅಥವಾ ಯಾರೋ ಕೇಳಬೇಕಾದ ವಿಚಾರ ನಮ್ಮ ಕಿವಿಗೆ ಹಾಕ್ತಾ ಇಲ್ಲ. ಮೊದಲೇ ಹೇಳಿದ್ದೇನೆ, ಇಂಜಿನಿಯರಿಂಗ್ ಎಲ್ರಿಗೂ ಬೇಕಿಲ್ಲ, ನನ್ನ ಮನೆ ಬೇಕೇ ಹೊರತು ಇಂಜಿನಿಯರಿಂಗ್ ಬೇಕಾಗಿಲ್ಲ, ಅವ್ನು ಕಾಂಟ್ರಾಕ್ಟರ್ ಎಂಗೇಜ್ ಮಾಡ್ತೇನೆ ಕಟ್ಕೊಂಡ್ಬಿಡ್ತೇನೆ ಅಂತ ಹೇಳಿದ್ದ. ಅವನಿಗೆ ಗೊತ್ತಿರಬೇಕಾಗಿಲ್ಲ. ಅದೇ ರೀತಿ ಅವನಿಗೆ ವೈದ್ಯಕೀಯ ತಿಳ್ಕೊಳ್ಳೋ ಅಪೇಕ್ಷೆ ಇಲ್ಲ, ರೋಗ ಬಂದಿದೆ ವಾಸಿಯಾಗಬೇಕಾಗಿದೆ ಅಷ್ಟೇ, ಅವನ ಸ್ಥಿತಿ ಮುಗಿದೋಯ್ತಲ್ಲಿ. ಆದರೆ ಭಗವದ್ಗೀತೆ ಹಾಗಲ್ಲ, ಇದು ಪ್ರತಿಯೊಬ್ಬರಿಗೂ ಬೇಕಾದಂತಹ ಒಂದು ಗ್ರಂಥ. ಇದು ಯಾರಿಗೆ ಅಳು ಇದೆ ಅವರೆಲ್ಲ ಕಳ್ಕೊಳ್ಳೇಬೇಕಾಗಿದೆ, ಅದಕ್ಕೆ ಉಪಾಯ ಬೇರೆ ಇಲ್ಲ. ನಾಣ್ಯ ಪಂಥ ಅಯನಾಯ ವಿದ್ಯತೆ. ಆದ್ದರಿಂದ ಭಗವದ್ಗೀತೆಯನ್ನೇ ನಾವು ಕೇಳಬೇಕು, ಆ ಮೂಲಕ ಸಮಾಧಾನ ಪಡಿಬೇಕು, ಬೇರೆ ದಾರಿ ಇಲ್ಲ ಅದಕ್ಕೆ. ಸರಿ, ಇನ್ನು ಜೀವ ದೇಹ ಸಾಹಿತ್ಯ ಅಂತ ಹೇಳ್ಬೋದಲ್ಲ ಅಂತ ಕೇಳಿದರೆ ಅದು ಕಳಬೇಕಾಗಿಲ್ಲ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುಷ್ಯತಿ. ದೇಹಕ್ಕೆ ಕೌಮಾರ ಹೇಗೋ, ಇದಕ್ಕೆ ಯೌವನ ಹೇಗೋ, ಇದಕ್ಕೆ ವೃದ್ಧಾಪ್ಯ ಹೇಗೋ, ಸಾವು ಹಾಗೆ. ಆದ್ದರಿಂದ ಇವೆಲ್ಲ ಬಂದಾಗ ಅಳದೇ ಇದ್ದ ನೀನು ಸತ್ತಾಗಿ ಯಾಕೆ ಅಳಬೇಕು ಅಂತ ಭಗವಂತ ಕೇಳಿ. ಮಗು ಕುಮಾರನಾದ ಅಳೋದಿಲ್ಲ, ಕುಮಾರ ವೃದ್ಧನಾದ ತರುಣನಾದ ಅಳೋದಿಲ್ಲ, ತರುಣ ವೃದ್ಧನಾದ ಆಗಲೂ ಅಳೋದಿಲ್ಲ, ಮುಂದೆ ಸತ್ತ. ಈ ಮೂರು ಕಾಲ ಕಳೆದೇ ಇದ್ದ ವ್ಯಕ್ತಿ ಅದು ಸತ್ತಾಗ ಯಾಕೆ ಅಳಬೇಕು? ಅಲ್ಲ, ಸತ್ತ ಅಳುತ್ತೇನೆ ಅಂತ ಕೇಳಿದರೆ ಅಲ್ಲ, ಇವೆಲ್ಲ ಹೇಗೆ ಬರಲೇಬೇಕು ದೇಹಕ್ಕೆ, ಅದು ಹಾಗೆ ಬರಲೇಬೇಕದು, ಅದು ಅನಿವಾರ್ಯವಾದದ್ದಾದ್ದರಿಂದ ಅದು ಕಳೆದ ಪ್ರಯೋಜನ ಇಲ್ಲ. ಅಲ್ಲ, ದೇಹ ಹೋಗಿಬಿಡುತ್ತಲ್ಲ ಅಂತ ಕೇಳಿದರೆ ಭಗವಂತ ಹೇಳಿದ, ದೇಹ ಹೋಗೋದಿಲ್ಲ. ತಥಾ ದೇಹಾಂತರ ಪ್ರಾಪ್ತಿ. ನಾವು ಸಾವಿನ ಬಗ್ಗೆ ಅಪಾರ್ಥ ಮಾಡಿಕೊಂಡಿದ್ರೆ ಭಗವಂತ ತಿಂತಾ ಇದ್ದಾನೆ. ಸಾವು ಅಂದರೆ ದೇಹ ಹೋಗೋದಲ್ಲ, ಮತ್ತೊಂದು ದೇಹ ಬರೋದು ಅಂಥೇಳಿ. ಈ ದೇಹ ಹೋಗೋದಲ್ಲ, ಮತ್ತೊಂದು ದೇಹ ಬರೋದು ಅಂತ ಅರ್ಥ ಮಾಡಿಕೊಂಡ್ರೆ ಸಾವಿಗೆ ಅಳಬೇಕಾಯ್ತಕ್ಕೆ ಈ ಮಧ್ಯೆ. ಇದಕ್ಕೆ ದೃಷ್ಟಾಂತವಾಗಿ ಬಟ್ಟೆಯ ದೃಷ್ಟಾಂತ ಕೊಟ್ಟಿತ್ತು. ಹರಿದು ಹೋದ ಬಟ್ಟೆಯನ್ನು ಬಿಸಾಕಿ ಹೊಸ ಬಟ್ಟೆಯನ್ನು ಧರಿಸುವ ಪ್ರಕ್ರಿಯೆ ಇದೆಯಲ್ಲ, ಹಾಗೆ ನಮ್ಮ ದೇಹ ಹಬ್ಬಕ್ಕೆ ಮನುಷ್ಯ ಕಾಯ್ತಿರ್ತಾನೆ ಹೊಸ ಬಟ್ಟೆ ಬರುತ್ತೆ ಅಂತ. ಹಾಗೆ ಜ್ಞಾನಿಗಳು ಹೊಸ ದೇಹಕ್ಕೆ ಕಾಯ್ತಾರಂತೆ. ಈ ದೇಹ ಹೋಯಿತು, ಮುಂದಿನ ದೇಹಕ್ಕೆ ಸಾಧಕ್ಕೆ ಎಷ್ಟೋ ದೇಹಗಳ ಸಾಧನೆಯಿಂದ ಮುಂದುವರಿಬೇಕು. ಮತ್ತು ಒಂದೇ ಬಟ್ಟೆ ಇಟ್ಕೊಂಡು ಬರ್ಲಿಕ್ಕಾಗತ್ತಾ ಮನುಷ್ಯನಿಗೆ? ಆ ಒಂದು ಬಟ್ಟೆ ಹಾಕೊಂಡಿರ್ತಾ ಅಲ್ಮಾರ ತೋರಿಸ್ತಾ ಎಷ್ಟು ಶೆಟ್ಟಿದೆ ನೋಡಿ ತೋರಿಸ್ತಾನೆ, ಎಷ್ಟು ಶೆಟ್ಟಿದೆ ನೋಡಿ ನಂದು ಅಂತ ಹೇಳ್ತಾನೆ. ಯಾವಾಗಲೂ ಅವನು ಶ್ರೀಮಂತನಾಗ್ತಾ ಆಗ್ತಾ ಹೋದಂತೆ ಅವನ ಬಟ್ಟೆ ಸೆಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಶ್ರೀಮಂತನಾಗ್ತಾ ಹೋದಂತೆ ಅವನ ಡ್ರೆಸ್ ಎಷ್ಟೋ ವೆರೈಟಿ ಆಗಿಬಿಡುತ್ತೆ. ಅದು ಜ್ಞಾನಿಗಳ ದೇಹಗಳಲ್ಲಿ ಅಷ್ಟು ವೆರೈಟಿ ಇದೆ ಅಂತ ಹೇಳ್ತಾರೆ. ಖುಷಿಯಿಂದ ಅದು ಕೂಡ ಎಷ್ಟೆಷ್ಟು ಕಲರ್ಫುಲ್ ಆಗಿರುತ್ತೆ ನೋಡಿದ್ರ, ಎಷ್ಟೋ ಅಲ್ಲಿ ಅನೇಕ ಬಣ್ಣ ಬಣ್ಣದ ಬಟ್ಟೆ ಹಾಕ್ಕೊಂಡ್ರೆ, ಬಣ್ಣ ಅಂದ್ರೆ ವರ್ಣ, ಅನೇಕ ವರ್ಣಗಳ ದೇಹವನ್ನು ಪಡಿತಾನೆ ಹನುಮಂತ. ಮೊದಲು ಈ ಕಪಿಯೋನಿಯಲ್ಲಿ ಹುಟ್ಟಿದ್ದು ಅದೇ ಹನುಮಂತ. ರಾಜನಾಗಿ ಹುಟ್ಟಿದ, ಕ್ಷತ್ರಿಯನಾಗಿ ಹುಟ್ಟಿದ, ಕ್ಷತ್ರಿಯ ವರ್ಣ ಬೇರೆ ಬಣ್ಣದ ಬಟ್ಟೆ ಹಾಕೊಂಡಾಗಾಯ್ತು. ಈಗ ಮುಂದೆ ಆಚಾರ್ಯರಾಗಿ ಬ್ರಾಹ್ಮಣ ವರ್ಣ, ಇನ್ನೊಂದು ಬಣ್ಣದ ಬಟ್ಟೆ ಹಾಕೊಂಡಾಗಾಯ್ತು. ಒಂದೊಂದು ಬಣ್ಣದ ಬಟ್ಟೆ ಹೇಗೆ ಆಯಾ ಕೆಲಸಕ್ಕೆ ಸೂಟ್ ಆಗೋ ಹಾಕೋತಾನೋ, ಆಯಾ ಕಾರ್ಯಕ್ಕೆ ಅನುಗುಣವಾಗಿ ವರ್ಣವನ್ನು ಧರಿಸ್ತಾರೆ ದೇವತೆಗಳು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅನೇಕ ವಿಧವಾದ ಬಟ್ಟೆಗಳಂತೆ ಅನೇಕ ವಿಧವಾದ ದೇಹಗಳಿವೆ. ಅದಕ್ಕೆ ಯಾಕೆ ಕಡಬೇಕು ಈ ಮಧ್ಯೆ ಯೋಚನೆ ಮಾಡೋ ಕಾರಣನೇ ಇಲ್ಲ. ಹೀಗೆ ಸಾವಿನ ವಿಶ್ಲೇಷಣೆಯನ್ನು ಭಗವಂತ ಮಾಡ್ತಾ ಬಂದ. ಆಗ ಒಂದು ಸಮಸ್ಯೆ ಬಂತು. ಹಾಗಿದ್ರೆ ಇನ್ನೊಂದು ಕಳೋಣ ನಾವೀಗ. ಭೀಷ್ಮದ್ರೋಣಾದಿಗಳು ಅದೇ ದೇಹದಲ್ಲಿ ಇದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡೋಕ್ಕೆ ನಮಗೆ ಬರುತ್ತೆ. ಆ ದೇಹ ಬಿಟ್ಟು ಬೇರೆ ಕಡೆ ಹೋದಾಗ ಕಾಂಟ್ಯಾಕ್ಟ್ ಮಾಡಕ್ಕೆ ಬರೋದಿಲ್ಲ, ಆದ್ರಿಂದ ಅಳಬಹುದಲ್ಲ ಅಂತ ಕೇಳಿದರೆ, ಅರ್ಜುನ ಅದು ಕಳಬೇಕಾದ ಕಾರಣ ಇಲ್ಲ. ಅವರ ದೇಹ ಛಿನ್ನ ಭಿನ್ನವಾಗುತ್ತೆ, ರಕ್ತ ಸುರಿಯುತ್ತೆ, ಅದು ಕಂಡು ಅಳಬೇಕಾ? ಅಳಬೇಕಾದ ಕಾರಣ ಇಲ್ಲ. ಯಾತಕ್ಕೆ? ಆ ಅಳುವಿಗೆ ಕಾರಣ ಸಾವಲ್ಲ, ದೇಹ ಬಿಡೋದಲ್ಲ, ಅದರ ಮೇಲೆ ನನಗೆ ಅಭಿಮಾನ ಇರುತ್ತಲ್ಲ, ಅದಕ್ಕೆ ಅಳು ಬರ್ತಾ ಇದೆ ಅಷ್ಟೇ. ಇದು ವಿಸ್ತಾರವಾಗಿ ಹಿಂದೆ ನೋಡಿದ್ದೇವಾದ್ರೆ ಮತ್ತೆ ಹೇಳಬೇಕಾದ ಕಾರಣ ಇಲ್ಲ. ಅದು ನಮ್ಮ ದುಃಖಕ್ಕೆ ಕಾರಣ ಒಂದು ಇಂದ್ರಿಯ ವಿಷಯಗಳ ಸಂಪರ್ಕ ಅಲ್ಲ, ಬರೀ ಇಂದ್ರಿಯ ವಿಷಯಗಳ ಸಂಪರ್ಕದಿಂದ ನಮಗೆ ದುಃಖ ಆಗೋದಿಲ್ಲ. ಅಭಿಮಾನ ಇದ್ದಾಗ ಮಾತ್ರ ದುಃಖ ಆಗೋದು. ನಿಮ್ಮ ದೃಷ್ಟಾಂತ ಕೊಟ್ಟಿದೆ, ಬರೀ ಕರೆಂಟ್ ಬರೀ ವೈರ್ ಎಂದು ಶಾಖ ಹೊಡೆಯೋದಿಲ್ಲ, ಕರೆಂಟ್ ಇದ್ದ ಮಾತ್ರ ಶಾಖ ಹೊಡೆಯೋದು. ಬರೀ ವೈರಿ ಶಾಖ ಹೊಡೆಯೋ ಶಕ್ತಿ ಇಲ್ಲ, ಕರೆಂಟ್ ಇದ್ದ ಮಾತ್ರ ಶಾಖ ಹೊಡೆಯುತ್ತೆ. ಅದೇ ರೀತಿಯಲ್ಲಿ ನಮಗೆ ಯಾವುದೇ ವಸ್ತುವನ್ನು ನೋಡಿದಾಗ ನಾವು ಸುಖನೂ ಆಗಬೇಕಾಗಿಲ್ಲ, ದುಃಖನೂ ಆಗಬೇಕಾಗಿಲ್ಲ. ಎಲ್ಲಿ ಅಭಿಮಾನ ಇರುತ್ತಲ್ಲ ಆಗ ನಮಗೆ ಸುಖ ಆಗತ್ತೆ, ಆಗ ನಮಗೆ ದುಃಖ ಆಗತ್ತೆ. ಅದನ್ನ ದುಃಖ ಸುಖ ದುಃಖಗಳನ್ನು ತಂದುಕೊಡ್ತಕ್ಕಂಥ ಮುಖ್ಯವಾದ ಕಾರಣ ಅಭಿಮಾನ. ಅಭಿಮಾನ ಅಂದ್ರೇನು? ನನ್ನದು ಅನ್ಕೋತೇವಲ್ಲ ಅಲ್ಲೇ ಶುರುವಾಗ, ನನ್ನದು ಅಂತ ಬಂತೋ ಅಭಿಮಾನ ಶುರುವಾಗ, ನಮ್ಮದಲ್ಲ ಆಗ ಅಭಿಮಾನ ಇಲ್ಲ ಅಂತ ಅರ್ಥ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆ ಎಷ್ಟೋ ವಿಜ್ಞಾನದ ಪ್ರಯೋಗಕ್ಕೆ ಎಲ್ಲೋ ಹೋಗಬೇಕು, ಏನೇನೋ ಆಪರೇಟರ್ಸ್ ತಗೋಬೇಕು, ಏನೇನೋ ಪರೀಕ್ಷೆ ಮಾಡಬೇಕು, ಅವ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಅದು ಭಗವದ್ಗೀತೆ ವಿಚಾರ ಹಾಗಲ್ಲ, ನಿತ್ಯ ಅನುಭವದಲ್ಲಿ ತಂದ್ಕೊಂಡು ನೋಡಬಹುದಾದ ವಿಚಾರ ಇದೆ. ಎಲ್ಲೂ ಹೋಗಬೇಕಾಗಿಲ್ಲ, ಇದ್ದಲ್ಲೇ ಅರ್ಥ ಮಾಡ್ಕೊಂಡ್ಬಿಟ್ರೆ ಅನುಭವಕ್ಕೆ ಬಂದೇ ಬಿಡುತ್ತದು. ಅದು ಹೆಣ್ಣು ಹೇಳಿದೆ ಈಗಾಗಲೇ, ಮಗು ಅಳತಾ ಇದೆ, ಓ ಗಾಬರಿ ಆಗ್ಬಿಡ್ತು, ಓ ಕೂಸು ಅಳತಾ ಇದೆ, ಕೂಸ ಎದ್ದೆ ಹೊಟ್ಟೆ ಬಿಟ್ಟ. ಇಲ್ಲ, ನಮ್ಮ ಕೂಸ, ಪಕ್ಕದ ಮನೆಯ ಕೂಸು, ಎಷ್ಟು ರೀತಿಯೇ ಬೇರೆ ಆಯ್ತು. ಹೌದಾ, ನಮ್ಮದಲ್ವಾ? ಬೇಕಾದಷ್ಟು ತಳ್ಳಿ ಬಿಡು ಅಂತ ಹೇಳ್ಬಿಡ್ತ ಅಷ್ಟೇ. ಅಂದರೆ ನಮ್ಮ ಕೂಸು ಅಂತ ಹೇಳಿದಾಗ ಬಂದ ನೋವು ನಮ್ಮದಲ್ಲ ಅಂತ ಅಷ್ಟ ಹೊರಟೋಯ್ತ. ಮಗು ಮಗುವೇ ಅಳೋ ಅಳೋದೇನೆ, ಕಿವಿಗೆ ಬಿದ್ದೇ ಇದೆ, ಆದರೆ ನಮ್ಮಗು ಅಂತ ಹೇಳಿದಾಗ ಆದ ಪರಿಣಾಮ ನಮ್ಮದಲ್ಲ ಅಂತ ಹೇಳಿದಾಗ ಹೊರಟೋಗ್ಬಿಡ್ತ. ಇದೇ ನಾವು ತಂದುಕೊಟ್ರೆ ಆಯ್ತು. ಇವತ್ತು ಯಾವುದೇ ದೇಹವನ್ನು ಕಂಡಾಗ ಅವರು ಸತ್ರು ಸತ್ರುತ್ತ ಯಾತಕ್ಕೆ ದುಃಖ ಪಡ್ತೇವೆ ನಾವು? ಅಭಿಮಾನ ಇದ್ದಾಗ. ಅಭಿಮಾನ ಬಿಟ್ಟುಬಿಟ್ರೆ ಆಯ್ತಲ್ಲ, ಎಷ್ಟು ಸುಲಭ ಇದು. ನಮ್ಮ ಜೀವನದ ಬಹುಪಾಲು ದುಃಖಕ್ಕೆಲ್ಲ ಅಭಿಮಾನವೇ ಕಾರಣ ಅಂತ ಭಗವದ್ಗೀತೆ ವಿಶ್ಲೇಷಣೆ ಮಾಡ್ತಾ ಇದೆ. ಅದಕ್ಕೆ ಜ್ಞಾನಿಗಳೆಲ್ಲ ಮುಟ್ಟಿದ್ದುದೇನು? ಮಹಾಭಾರತದಲ್ಲಿ ಬರುತ್ತೆ, ಅರ್ಜುನ ಧರ್ಮರಾಜ ಶಾಂತಿ ಪರ್ವದ ಪ್ರಸಂಗ. ಓ, ಇಲ್ಲಿ ಅರ್ಜುನ ಹೇಗೆ ಈಗ ದುಃಖ ಪಡ್ತಾನೋ. ಯುದ್ಧಕ್ಕಿಂತ ಮುಂಚೆ ಅರ್ಜುನ ಅಯ್ಯೋ ಯುದ್ಧ ಮಾಡಬೇಕಲ್ಲ, ಯುದ್ಧ ಮಾಡಬೇಕಲ್ಲ ಅಂತ ದುಃಖ ಪಟ್ಟನಲ್ಲ. ಅದೇ ರೀತಿ ಧರ್ಮರಾಜ ಯುದ್ಧ ಆದ್ಮೇಲೆ ದುಃಖ ಪಡ್ತಾನೆ. ಇಬ್ಬರು ಅಣ್ಣ ತಮ್ಮಂದಿರು ವಿಚಿತ್ರ ಇವರು. ಅರ್ಜುನ ಯುದ್ಧಕ್ಕಿಂತ ಮುಂಚೆ ದುಃಖ ಪಡ್ತಾನೆ, ಧರ್ಮರಾಜ ಯುದ್ಧ ಆದ್ಮೇಲೆ ದುಃಖ ಪಡ್ತಾನೆ. ಯುದ್ಧ ಮಾಡಬೇಕೇ ಅಂತ ಇದು ದುಃಖಪಟ್ಟ, ಯುದ್ಧ ಮಾಡಿಬಿಟ್ರಲ್ಲ ಅಂತ ಆ ದುಃಖಪಟ್ಟ. ಸಮಯ ಒಂದೇ ರೀತಿಯಾದ ಇದು ವ್ಯಕ್ತಿತ್ವ ಇಬ್ಬರದ್ದು ಕೂಡ. ಆಗ ಉಪದೇಶ ಮಾಡ್ತಾ ಬರ್ತಾರೆ, ನೋಡು ಧರ್ಮರಾಜ, ನಮ್ಮಲ್ಲಿ ಏನಿದೆ ಗೊತ್ತಾ, ನಮ್ಮ ಜೀವನದಲ್ಲಿ ಎರಡಕ್ಷರದಲ್ಲಿ ಮೃತ್ಯು ಇದೆ, ಮೂರಕ್ಷರದಲ್ಲಿ ಮೋಕ್ಷ ಇದೆ ಅಂತ ಹೇಳ್ತಾನೆ. ಎರಡಕ್ಷರದಲ್ಲಿ ಮೃತ್ಯು ಇದೆ, ಮೂರಕ್ಷರದಲ್ಲಿ ಮೋಹಿ ಇದೆ. ಜಕ್ಷರೋಹಿ ಭವೇನ್ ಮೃತ್ಯು, ಚಕ್ಷರೋಹ ಅಮೃತ ಉಚ್ಯತೆ. ಅಂದರೆ ಎರಡಕ್ಷರದಲ್ಲಿ ಸಾವಿದೆ, ಮೂರಕ್ಷರದಲ್ಲಿ ಬದುಕಿದೆ. ಒಗಟರದ್ದು ಏನಿದು ಅಂತ ಗೊತ್ತೇ ಆಗೋದಿಲ್ಲ. ಮಹಾಭಾರತ ಇಂಥ ಶ್ಲೋಕ ಎಷ್ಟೊಂದು ಹೇಳುತ್ತೆ. ಏನು ಹಾಗೆಂದ್ರೆ ಅಂತ ಹೇಳ್ತಾರೆ, ಎರಡಕ್ಷರ ಅಂದರೆ ಯಾವುದು ಗೊತ್ತಾ, ಮಮೇತಿ ಚ ಭವೇನ್ ಮೃತ್ಯು. ಮಮ ಮಮ ನನ್ನ 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 ಅಂತ್ಯವಲ್ಲ ಅಲ್ಲೇ ಸಾವು ಶುರುವಾಗುತ್ತೆ ಅಂತ ಹೇಳ್ತಾರೆ. ನನ್ನ ಅಂತ ಯಾವಾಗ ಅಂತಾನೋ ಆಗ ಸಾವು ಬಂತು ಅಂತ. ಮತ್ತು ಬದುಕು ಯಾವಾಗಿದೆ? ನಮಮೇತಿ ಚ ಶಾಶ್ವತಂ. ನಮಮ ನಮಮ ಅನ್ಕೊಂಡ್ರೆ ಮುಗಿದೋಯ್ತಾನೆ.
ನಾಮಮ್ಮ ನನ್ನದಲ್ಲ ಬದುಕು ಬಂತು, ನನ್ನದು ಬದುಕು ಹೋಯಿತು ಅಂತ ಹೇಳಿದ. ಇದನ್ನೇ ಅಭಿಮಾನ ಅಂತ ಕರೆದಿದ್ದು. ಎಷ್ಟು ಸುಲಭವಾದ ಸಿದ್ಧಾಂತ ಇದು. ಇದು ಅವರಿವರು ಅಂತಲ್ಲ, ಜಗತ್ತಿನಲ್ಲಿ ಎಲ್ಲರೂ ಎಲ್ಲ ಕಾಲಕ್ಕೂ ಕೂಡ ಅನುಷ್ಠಾನ ಮಾಡಲೇಬೇಕಾದದ್ದು. ಇದು ಬಂದು ಪಾತ್ರೆನ ಬೆಳ್ಳ ಬಿಸಿ ಒಲೆ ಮೇಲಿದೆ, ಬರಿಕೆಯಲ್ಲಿ ಮುಟ್ಟಿದ, ಹೋ ಅಂದ, ಈ ಕಡೆ ಹಿಡ್ಕೊಂಡು ಮುಚ್ಚಿದ, ಆರಾಮಾಗಿದ್ದಾರೆ. ಒಂದೇ ಕೆಲಸ ಇತ್ತು. ಯಾವಾಗ ಟಚ್ ಆಯಿತೋ ತಕ್ಷಣ ಅವನಿಗೆ ನೋವು ಬಂತು, ಆಗಲಿಲ್ಲ ತಕ್ಷಣ ಅವನಿಗೆ ಖುಷಿಯಾಯಿತು. ಇದೇ ಜೀವನದ ಸಾರ ಇತ್ತು. ನಮಗೆ ಗೊತ್ತು ಬಿಸಿ ಪದಾರ್ಥ ಹೇಗೆ ಮುಟ್ಟಬೇಕು ಅಂತ ಗೊತ್ತು, ಆದರೆ ತಾಪನ ಹೇಗೆ ಮುಟ್ಟಬೇಕು ಅಂತ ನಮಗೆ ಗೊತ್ತಿಲ್ಲ. ಇದು ಸಮಸ್ಯೆ ಆಗಿರೋದು. ಒಲೆ ಮೇಲೆ ಇರೋ ಪದಾರ್ಥನ ಹೇಗೆ ಮುಟ್ಟಬೇಕು ಅಂತ ನಮಗೆ ಗೊತ್ತಿದೆ, ಆದರೆ ಮನೆಯಲ್ಲಿ ದುಃಖ ಬಂದ ಹಾಗೆ ತಡ್ಕೋಬೇಕು ಅಂತ ನಮಗೆ ಗೊತ್ತಿಲ್ಲ. ಅಲ್ಲಿ ಕಳು ಉಪಯೋಗಿಸೋಕ್ಕೂ ಗೊತ್ತು, ಪೇಪರ್ ಹಿಡ್ಕೊಂಡು ಏನೋ ಒಂದು ಗೊತ್ತು ನಮಗೆ ಗೊತ್ತಿನ ಮೇಲೆ, ಇಲ್ಲಿ ಏನೂ ಗೊತ್ತಿರಬೇಕು, ಅಳೋದೊಂದೇ ಗೊತ್ತಾದ್ರಿಂದ ಸಮಸ್ಯೆ ಉರುಳಾಗಿದೆ ಅಂತ ಹೇಳಿದ್ದ. ಇದನ್ನು ಗೆಲ್ಲೋದಕ್ಕೆ ಏನು ಮಾಡಬೇಕು, ಎಲ್ಲ ಇಟ್ಕೊಂಡ್ಬಿಡ್ಬೋದಲ್ಲ ಅಂತ ಕೇಳಿದರೆ ಸುಲಭ ಅಲ್ಲ. ಅದಕ್ಕೆ ಭಾರತಾತ ಭಗವಂತ ಹೇಳಿದ, ಅಭಿಮಾನ ಗೆಲ್ಲೋದು ಉಪಾಯ ನಿಜ, ಅಭಿಮಾನ ಗೆಲ್ಲೋದಕ್ಕೇನು ಉಪಾಯ ಅಂದರೆ ಜ್ಞಾನ ಬಂದರೆ ಮಾತ್ರ ಸಾಧ್ಯ. ಎಂಹಿ ತಸ್ಮಾತ್ ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ಅನಿತ್ಯಾಹ ತಾಂ ಸ್ಥಿತಿಷ್ಠಸ್ವ ಭಾರತ. ಭಾರತ ಅಂತ ಭಗವಂತ ಆ ಪದ ಉತ್ತರ ಕೊಟ್ಟಿದ್ದಾನೆ, ಹಿಂದೆ ನೋಡಿದ್ದೇವೆ. ಭಾರತ ಭಾ ಅಂದರೆ ಜ್ಞಾನ, ರಥ ಅಂದರೆ ಜ್ಞಾನರಥ, ವೇದರಥ, ವರ್ಣರಥ ಹೇಗೆ ಕರೀತೇವೋ ಭಾರತ. ಭಾ ಅಂದರೆ ಜ್ಞಾನ, ಜ್ಞಾನದಲ್ಲಿ ರಥನಾಗು, ಅಭಿಮಾನವನ್ನು ಗೆಲ್ಲು ಅಷ್ಟೇ. ಮತ್ತು ಜ್ಞಾನ ಯಾರಿಗಿಲ್ಲ ಅಭಿಮಾನ ಗೆಲ್ಲದಕ್ಕೆ ಬರೋದಿಲ್ಲ, ಜ್ಞಾನ ಇದ್ದವರಿಗೆ ಅಭಿಮಾನ ಗೆಲ್ಲಕ್ಕೆ ಬರುತ್ತಾದ್ದರಿಂದ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಇನ್ನೊಂದು ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ. ಏನಂದರೆ ಆಯಿತು ಜ್ಞಾನದಿಂದ ಗೆಲ್ಲಕ್ಕೆ ಬರುತ್ತೆ ಅಂತ ಹೇಳಿದ್ರಿ, ನಮಗಾಗೋದಿಲ್ಲ ಒಂದು ಸಬ್ಸ್ಟಿಟ್ಯೂಟ್ ಕೊಟ್ಬಿಡಿ ಏನಾರು ಒಂದು ಅಂತ ಕೇಳಿದರೆ, ಬೇರೆ ಏನಾರು ಹೇಳಿಬಿಡಿ, ಹುಡುಗ ಹೇಳ್ತಾನೆ ಸಾರ ಓದ್ಕೊಂಬಂದಿಲ್ಲ ಬೇರೆ ದಾರಿ ಇದ್ದರೆ ಹೇಳಿ ಪಾಸ್ ಆಗಲಿಕ್ಕೆ ಅಂತ ಹೇಳಿದಾಗ ಹಾಗಾಗುತ್ತೆ. ಹುಡುಗನಿಗೆ ಸಾರ ಓದ್ಕೊಂಬಂದಿಲ್ಲ ಬರಲಿಕ್ಕಾಗೋದಿಲ್ಲ ಬೇರೆ ದಾರಿ ಹೇಳಿ ಮಾಡಿಬಿಡ್ತೇನೆ ಅಂತ ಹೇಳಿದ್ರೆ ಗೆಟ್ ಔಟ್ ಅಂತ ಹೇಳೋದು, ಬೇರೆ ದಾರಿ ಇಲ್ಲ ಅದು, ಬರೆಯೋದೊಂದೇ ದಾರಿ. ಹೇಗೋ ಇವತ್ತು ನಾಣ್ಯ ಪಂಥ ಅಯನಾಯ ವಿದ್ಯತೆ ದಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕೆ ಸಮನಾದ ಮತ್ತೊಂದು ಪವಿತ್ರವಾದ ದುಃಖನಾಶಕವಾದ ವಸ್ತು ಇನ್ನೊಂದಿಲ್ಲ, ಆದ್ದರಿಂದ ನಾವು ಬೇರೆದನ್ನು ಹುಡುಕ್ಲಕ್ಕೆ ಹೋಗಬಾರದು. ಜ್ಞಾನವೊಂದೇ ನಮಗೆ ಬೇಕು. ಅಂದರೆ ಜ್ಞಾನ ಏನು ತಿಳ್ಕೊಂಡಿದ್ದೇವೆ ಗೊತ್ತೋ, ನಾವೀಗ ಆಪ್ಷನ್ ಅನ್ನು ತಿಳ್ಕೊಂಡಿದ್ದೇವೆ, ಇದೇ ಸಮಸ್ಯೆ ಆಗಿರೋದು. ಜ್ಞಾನ ಅಂದರೆ ಏನೋ ರಾಘವೇಂದ್ರ ಸ್ವಾಮಿಗಳು ಅಂತವ್ರಿಗೆ ಇಲ್ಲಿ ನಮಗೆಲ್ಲ ಯಾತಕ್ಕೆ ತಿಳ್ಕೊಂಡ್ಬಿಟ್ಟಿದ್ದೇವೆ ಅಷ್ಟೇ. ಪುರಂದರದಾಸರಿಗೋ ರಾಘವೇಂದ್ರ ಸ್ವಾಮಿಗಳಿಗೋ ಇದ್ರೆ ಸಾಕು, ನಾವು ಹಿಂದಿನ ಓಡಾಡ್ಕೊಂಡಿದ್ರೆ ಸಾಕು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ನಾವು ಹುಡುಗರು ದೊಡ್ಡ ಹುಡುಗರು ಇರ್ತಾರಲ್ಲ, ನಾವು ಪ್ರೊಫೆಸರಿಗೆ ಗೊತ್ತಿದ್ರೆ ಸಾಕು, ನಾವೇ ಕೊಡ್ಬೇಕು ಅಂತ ತಿಳ್ಕೊಂಡ್ರೆ ಆಗೋ ಹಾಗೆ. ಪ್ರೊಫೆಸರಿಗೆ ಗೊತ್ತಿರಬೇಕು ಯಾತಕ್ಕೆ, ನಮಗೆ ಹೇಳಲಿಕ್ಕೆ, ನಮಗೆ ಹೇಳಕ್ಕೆ ಗೊತ್ತಿರಬೇಕೆ ಹೊರತು ಪರೀಕ್ಷೆಯಲ್ಲಿ ಟ್ಯಾಬ್ಲೇಟ್ಸ್ ಅಂಡರ್ಸ್ಟ್ಯಾಂಡ್ ಮಾಡಿ ಇದು ಮಾಡೋಕ್ಕಲ್ಲ, ಕೈವಾಡ ಮಾಡೋಕ್ಕಿರಬಾರ್ದು ಎಲ್ಲ ಕೂಡ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ನಾನೇ ಪ್ರೊಫೆಸರ್ ಹತ್ರ ವಿದ್ಯಾರ್ಥಿ ಓದೋದು ತಾನು ಜ್ಞಾನ ಸಂಪಾದನೆ ಮಾಡೋಕ್ಕೆ ಅನುಕೂಲವಾಗಲಿ ಅಂತಲೇ ಹೊರತು ಈ ಮಾಲ್ ಪ್ರಾಕ್ಟೀಸ್ಗೆ ಬೇರೆಯೋದಕ್ಕೆ ಅನುಕೂಲ ಮಾಡಿಕೊಡೋದಕ್ಕಲ್ಲ. ಆದ್ದರಿಂದ ಜ್ಞಾನದ ಹೊರತು ಮತ್ತೊಂದು ದಾರಿ ಇಲ್ಲ. ಸಂಸ್ಕೃತದಲ್ಲಿ ನೋಡಿದರೂ ಹಾಗೆ, ಕನ್ನಡದಲ್ಲೂ ಹಾಗೇನೆ. ವಿಜಯದಾಸರಂಥವ್ರು ಹಾಡುತ್ತಾರೆ, ಏನಾದರೇನು ಜ್ಞಾನವಿಲ್ಲದೆ ಮೋಕ್ಷವಿಲ್ಲ, ಏನಾದರೇನು ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಎಷ್ಟು ಸ್ಪಷ್ಟವಾದ ಮಾತಿದು. ಇವತ್ತು ಏನಾದರೇನು ಜ್ಞಾನವನ್ನು ನಮಗೆ ಬೇಕಿಲ್ಲ ಅಂತ ತಿಳ್ಕೊಂಡ್ರೆ ಎಂದೂ ಪಾಸಾಗ ಸಮಸ್ಯೆ ಬರೋದೇ ಇಲ್ಲ. ನಿಜವಾದ ಅರ್ಥದಲ್ಲಿ ಜ್ಞಾನ ಸಂಪಾದನೆಗೆ ಯಾರು ಪ್ರಯತ್ನ ಪಡಬೇಕು ಅಂತ ಉತ್ತರ ಇಷ್ಟೇ, ಅವರಿವರು ಅಲ್ಲ. ಯಾರಿಗೆ ಪರಿಹಾರ ಬೇಕಿದೆ ಅವರೆಲ್ಲ ಜ್ಞಾನ ಸಂಪಾದನೆ ಪ್ರಯತ್ನ ಪಡಲೇಬೇಕು, ಅವರು ಬೇರೆ ದಾರಿ ಇಲ್ಲ. ಇದು ನಮಗೆ ಗೊತ್ತಾದರೆ ಜ್ಞಾನ ವಿದ್ಯಾರ್ಥಿ ತನ್ನ ವಿಷಯವನ್ನು ತಾನೇ ಹೇಗೆ ಓದಿ ತಿಳ್ಕೋಬೇಕು, ಹಾಗೆ ನಾವೆಲ್ಲರೂ ಕೂಡ ಭಗವದ್ಗೀತಾದಿ ಶಾಸ್ತ್ರ ವಿಚಾರಗಳನ್ನು ನಮ್ಮ ಮನಸ್ಸಿಗೆ ಗಟ್ಟಿ ಮಾಡ್ಕೋಬೇಕು. ಬೇರೆ ದಾರಿ ಇಲ್ಲ, ಯಾರಿಗೋ ಗೊತ್ತಿದೆ ಉಪಯೋಗ ಇಲ್ಲ, ನಮಗೆ ಗೊತ್ತಾಗಬೇಕು. ಆಗ ಅದರ ಸಮಸ್ಯೆ. ಶಟ್ರ್ ಯಾರೋ ಹಾಕೊಂಡ್ರೆ ನಮ್ಮ ಚಳಿ ಹೋಗುತ್ತಾ? ಶಟ್ರ್ ಯಾರೋ ಹಾಕೊಂಡ್ರೆ ನಮ್ಮ ಚಳಿ ಹೋಗೋದಿಲ್ಲ, ನಾವೇ ಶಟ್ರ್ ಹಾಕೋಬೇಕಲ್ಲ. ಅದು ನಮಗೆ ಅರ್ಥ ಆಗೋದು ಸ್ವಲ್ಪ. ಟಿ ವಿ ಯಾರೋ ನೋಡಿಬಿಟ್ರೆ ನಮ್ಗೆ ಖುಷಿ ಆಗೋದಾಗಿದ್ದರೆ ನೋಡ್ಕೊಳ್ಳಿ, ನಾವೇ ನೋಡಬೇಕು. ಅದು ಕೂಡ ಇನ್ನೊಬ್ರು ಹೇಳಿದ್ರೆ ಸಾಲದು, ಮತ್ತೆ ಇನ್ನೊಂದು ರಿಪ್ಲೈ ಮಾಡ್ಕೊಂಡು ನೋಡಬೇಕು. ಮತ್ತೆ ಇವನು ಯಾರು ಹೇಳಿದ್ರೆ ಸಮಾಧಾನ, ನಾನು ನೋಡಬೇಕು ಅಂತ ಹೇಳ್ತಾನೆ. ನಮ್ಮ ಜನ ಸಿನಿಮಾ ನೋಡ್ತಾರೆ ಅಂತ ತಿಳ್ಕೊಬೋಣ, ಚೆನ್ನಾಗಿಲ್ಲ ಅಂಥೇಳಿ ನೋಡ್ತಾರೆ. ಯಾಕೆ ಎಲ್ಲಿ ಚೆನ್ನಾಗಿಲ್ಲ ನೋಡಲಿಕ್ಕೆ ಅಂತ ಹೋಗಿಬಿಡ್ತಾರೆ ಪಾಪ. ಚೆನ್ನಾಗಿದೆ ಯಾಕೆ ಚೆನ್ನಾಗಿದೆ ನೋಡಕ್ಕೆ ಮತ್ತೆ ಹೋಗ್ತಾರೆ. ನಾವೇನು ಮಾಡಿ ಭಗವದ್ಗೀತೆಯನ್ನು ಓದಲ್ಲ, ಎಲ್ಲರೂ ಜ್ಞಾನಿಗಳು ಹೇಳಿದ್ದಾರೆ ಚೆನ್ನಾಗಿದೆ ಅಂಥೇಳಿ ಮತ್ತೆ ಓದಬೇಕು? ಚೆನ್ನಾಗಿದೆ ಅಂತ ಹೇಳಿದಾರಲ್ಲ ರಾಯರು, ಹೇಳಿದ್ದಾರೆ ಆಚಾರ್ಯರು, ಧಿಕಾರ್ಯರು, ಸಾಕೆ ಸಾಕೆ. ಅದಕ್ಕೆ ಸಿನಿಮಾ ಯಾರೋ ಚೆನ್ನಾಗಿದ್ದಾರೆ ಅಂತ ಬಿಟ್ಬಿಡ್ತೇವೆ. ಅದಕ್ಕೆ ಚೆನ್ನಾಗಿದ್ದಾರೆ ಅಂತ ಮೊದಲು ಹೋಗ್ತಾನೆ, ಮೊದಲು ಅಷ್ಟು ಜನ ಹೇಳಿದ್ದಾರೆ ಮೊದಲು ಹೋಗ್ಬೇಕು ಅಂತ ಹೇಳಿಬಿಡ್ತಾರೆ. ಇವತ್ತು ಒಬ್ಬಿಬ್ಬರು ಗೀತೆ ಚೆನ್ನಾಗಿದೆ ಅಂತ ಹೇಳಿಲ್ಲ, ಗೀತೆ ಚೆನ್ನಾಗಿಲ್ಲ ಅಂತ ಹೇಳಿದವರೇ ಇಲ್ಲ ಜಗತ್ತಿನೊಳಗೆ. ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದವರೇನೆ. ನಾವು ಎಷ್ಟು ಬೇಗ ಓದಬೇಕು ಗೊತ್ತಾ, ಅದನ್ನು ಫಸ್ಟ್ ಅದನ್ನು ಓದಬೇಕು ಅಂತ ಆಗಬೇಕು. ಇವತ್ತು ನಾಲ್ಕಾರು ಜನ ಚೆನ್ನಾಗಿದೆ ಅಂತ ಹೇಳಿದ್ದೇನೆ ಮೊದಲು ಓದೋದಾದರೆ, ಎಲ್ಲರೂ ಅಂದರೆ ಬುದ್ಧಿರ ಎಲ್ಲರೂ ಅಂತ ಅರ್ಥ. ಎಲ್ಲರೂ ನ ಗೀತಾ ಸದೃಶಂ ಶಾಸ್ತ್ರಂ, ಗೀತೆಗೆ ಗೀತೆ ಬರೀ ಚೆನ್ನಾಗಿದೆ ಅಂತ ಹೇಳಲಿಲ್ಲ, ಗೀತೆಯಂತ ಚೆನ್ನಾಗಿರೋ ಗ್ರಂಥವೇ ಇಲ್ಲ ಅಂತ ಹೇಳಿದ ಮೇಲೆ ಅದನ್ನು ಎಷ್ಟು ಚೆನ್ನಾಗಿ ಓದಬೇಕು ಯೋಚನೆ ಮಾಡಬೇಕು. ಈ ದೃಷ್ಟಿಯಲ್ಲಿ ಭಗವದ್ಗೀತೆಯ ಬಗ್ಗೆ ನಾವು ಎಚ್ಚೆತ್ತುಕೊಳ್ಳೋದಕ್ಕೆ ಹಿನ್ನೆಲೆ ಎಲ್ಲ ನಮಗೆ ಬೇಕಾಗುತ್ತೆ. ಅಂತೂ ಜೀವನಿಗೆ ಸಾವಿಲ್ಲ, ದೇಹಕ್ಕೆ ಸಾವು ತಪ್ಪಿದ್ದಲ್ಲ, ಮತ್ತೊಂದು ದೇಹ ಬಂದೇ ಬರುತ್ತೆ. ಅಭಿಮಾನ ಇದಕ್ಕೆ ಕಾರಣ. ಅಭಿಮಾನ ಬಿಟ್ಟರೆ ಆಯ್ತಲ್ಲ, ಅದು ಜ್ಞಾನ ಬರಬೇಕು ಅಂತ ಹೇಳಿದಾಗ ಒಂದು ಹಂತದ ಉಪದೇಶ ಮುಗಿತು. ಇನ್ನು ಮುಂದೆ ಕೆಲವು ಸ್ಪಷ್ಟೀಕರಣ ಬೇಕಾಯಿತು. ಜೀವನಿಗೆ ಸಾವು ಯಾತಕ್ಕಿಲ್ಲ ಅಂತ ಮುಂದಿನ ಪ್ರಶ್ನೆ. ಜೀವನಿಗೆ ಸಾವು ಯಾತಕ್ಕಿಲ್ಲ, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಅರ್ಜುನ. ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶಮವ್ಯಯಶ್ಯಾಸ್ಯ ನ ಕಶ್ಚಿತ್ ಕರ್ತು ಅರ್ಹತಿ. ಮೊದಲು ಭಗವಂತನ ವಿಚಾರವನ್ನು ಹೇಳುತ್ತಾರೆ. ಭಗವಂತನೇ ಎಂದೂ ಸಾವಿಲ್ಲ, ನಮ್ಮ ಪ್ರಕಾರ ಭಗವಂತನೇ ಇಲ್ಲ, ಇದು ವಿಚಾರ. ನಮ್ಮ ಆಧುನಿಕ ಪ್ರಕಾರ ಭಗವಂತನೇ ಇಲ್ಲ. ಶಾಸ್ತ್ರ ಹೇಳುತ್ತೆ ಭಗವಂತನಿಗೆ ಎಂದೂ ಸಾವಿಲ್ಲ ಅಂತ ಹೇಳಿದರು. ಭಗವಂತನಿಗೆ ಎಂದೂ ಸಾವಿಲ್ಲ. ಸತ್ಯಕ್ಕೆ ಸಾವಿಲ್ಲ ಅಂತ ಹೇಳ್ತೇವಲ್ಲ, ಧರ್ಮಕ್ಕೆ ಸಾವಿಲ್ಲ ಅಂತ ಹೇಳ್ತೇವಲ್ಲ. ಸತ್ಯಕ್ಕೆ ಸಾವಿಲ್ಲ, ಧರ್ಮಕ್ಕೆ ಸಾವಿಲ್ಲ ಅಂದಮೇಲೆ ಸತ್ಯಧರ್ಮಗಳ ನಿಯಾಮಕನಾದ ಭಗವಂತನಿಗೆ ಯಾವ ಸಾವಿರತ್ತೆ ಯೋಚನೆ ಮಾಡಿ. ಸತ್ಯಕ್ಕೆ ಸಾವಿಲ್ಲ ಅಂದಾಗ ಸತ್ಯವಂತನಾದ ಭಗವಂತನಿಗೆ ಸಾವು ಹೇಗೆ ಬರುತ್ತೆ? ಅದಕ್ಕೆ ಭಗವಂತನಿಗೆ ಎಂದೂ ಸಾವಿಲ್ಲ, ಯಾತಕ್ಕೆ? ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ. ಎಲ್ಲರೂ ಕೂಡ ಮನೆ ಪುಸ್ತಕ ಗೀತೆ ಇಟ್ಕೊಂಡಿರ್ತಾರೆ, ಒಂದಲ್ಲೊಂದು ಅನುವಾದ ಇದ್ದೇ ಇರುತ್ತೆ. ಎಷ್ಟೋ ಸತ್ತು ಹೇಳಿದ್ದೇನೆ, ಅದು ಓದಕ್ಕೆ ಪ್ರಯತ್ನ ಪಡಿ ಗೊತ್ತಾಗುತ್ತೆ. ಏನು ಸ್ವಾರಸ್ಯ ಗೊತ್ತಾ? ಭಗವದ್ಗೀತೆಯಲ್ಲಿ ಭಗವಂತನ ವಿಚಾರ ಎಲ್ಲಿ ಬಂದಿದೆ, ಎಲ್ಲಿ ಸ್ಟಾರ್ಟ್ ಆಗುತ್ತೆ ಪ್ರಶ್ನೆ. ಭಗವಂತನ ವಿಚಾರ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ನಿಮಗಿರೋ ಪುಸ್ತಕ 100 to 96 ಪುಸ್ತಕದಲ್ಲಿ ಆ ಹಿಂಟು ಕೂಡ ಸಿಗೋದಿಲ್ಲ. ಇನ್ನು ಓದ್ಕೊಂಡು ಹೋಗ್ತಿರ್ತಾರೆ ಅಷ್ಟೇ. ಈ ಬಗ್ಗೆ ಆಳವಾದ ವಿಶ್ಲೇಷಣೆಯನ್ನು ಮೊದಲ ಬಾರಿಗೆ ವಹಿಸಿದ ಶ್ರೇಯಸ್ಸು ಮಧ್ವಾಚಾರ್ಯರು.